So if I try to talk Kannada, I'll do like a Bangalore Kannada. So Jasti nam Kannada al matadadilla. So I'll just do the basic introduction. So Changing India series is a series of events which is a collaboration between some students and faculty at NIAS. So it builds on the foundation of M.N. Srinivas's legacy at NIAS. The whole idea was to discuss certain socio-political issues of contemporary India. So today's talk will be the second lecture of the series. The first lecture was Arvind Narayan, who was a human rights lawyer. So he spoke about the topic on the decriminalization of Section 377, that was 2 weeks ago. The next talk in another 2 weeks will be by Ashish Kothari. He'll talk about alternative visions of environment and development. So I'm handing over the session now to Professor Sundar Sarakai, who will be chairing it. The plan is Professor Tarikire will talk, and Naresh, a PhD scholar from NIAS who's sitting there, will do a translation for the benefit of people who may not follow the Kannada. After which we will open the floor for discussion, which will be in Kannada, Hindi and English, three languages. So we hope you all enjoyed today's lecture. Thank you.
Thank you, Kripa. Very warm welcome to all of you, and particularly to Professor Tarikire. It's a great pleasure and honor for us to host him. Very difficult to get him to come here and talk to us, and I'm really grateful on behalf of the organizers that he has taken the time and effort to be with us today. This series is also something which I think is extremely important, and I'm looking forward to this series to establish new dialogues and conversations with our students and the people who are involved with the NIAS ecosystem. And one of the interesting questions around the idea of Changing India and the work of M.N. Srinivas has always been the question of language and the questions of social science and the kind and its relation to Indian languages has become a very important point of concern for those who have been trying to understand the nature of doing social science in India. So in that context also, it's a great pleasure to welcome Professor Ahmed Tarikire here, who will be giving his talk in Kannada here. And as my colleagues were telling me, it's very rare that we have people coming and speaking in other languages. And as Kripa and Savita were also mentioning, part of the engagement of this, not just the Changing Idea series, but also with the growing diversity of student population at NIAS, we hope to have more engagement with different language speakers and so on. I'm sure many of you have heard of Professor Ahmed. If you have been reading Prajavani, or if you've been reading Kannada journals and journals and newspapers, you would have heard much about him for a variety of reasons. Arguably, he is one of the most important cultural and literary critics in Karnataka. A very soft-spoken but very hard-hitting writing. And I know there are people who have been deeply influenced by his work, from small towns and villages to places in Bangalore. He's right now a professor at Kannada University, Hampi. His writings on religious fundamentalism, communism and secularism in the age of globalization have been very impactful in developing a discourse of these themes within the Kannada language world. He stands apart in analyzing how political manipulations affect the private lives of people, and in bringing the question of politics to reflect on ordinary everyday life. He has been able to bridge together the academic world, represented of course as a professor of Kannada University, but bringing that to the larger reading population. He has won many awards, including the Sahitya Academy Award multiple times, and his works on a diversity of areas, ranging from cultural studies, Sufism, literary criticism, politics and political analysis. He's the author of many books. I saw one list which had over 20 books. So all these are just small pointers to the more major impact he has had on the cultural imagination of Karnataka over the last many years. It's a great pleasure to welcome him. Yes.
Thank you. ಮೊದಲಿಗೆ ನನ್ನ ಉಪನ್ಯಾಸದಲ್ಲಿ ಮೂರು ಭಾಗ ಇದೆ, ಎರಡು ಭಾಗ ಇದೆ. ಮೊದಲು ಕೆಲವು ಚಿತ್ರಗಳನ್ನು ತೋರಿಸ್ಲಿಕ್ಕೆ ಬಯಸ್ತೇನೆ, ಒಂದು ಸಾಧ್ಯವಾದರೆ ಒಂದು ಆಡಿಯೋ ಮತ್ತು ಒಂದು ವಿಡಿಯೋ, ಆಮೇಲೆ ನನ್ನ ಸ್ಪೀಚ್ ಇರ್ತದೆ, ಆಮೇಲೆ ಡಿಸ್ಕಷನ್ ಇರ್ತದೆ. ಕೆಲವು ಸ್ಟ್ರಕ್ಚರ್ಸ್ ಇವು, ಇದು ಬುರ್ಹಾನ್ಪುರದಲ್ಲಿ ಕೋರ್ಟಲ್ಲಿ ಈ ದರ್ಗಾ ಕೋರ್ಟಲ್ಲಿ ಇದೆ ಮತ್ತು ಸೂಫಿ ದರ್ಗಾ. ಇದಕ್ಕೆ ಎರಡು ದ್ವಾರಗಳಿವೆ, ಅದರಲ್ಲಿ ಒಂದು ದ್ವಾರವನ್ನು ಹಿಂದೂಗಳು ಪೂಜೆ ಮಾಡ್ತಾರೆ, ಇನ್ನೊಂದು ದ್ವಾರವನ್ನು ಮುಸ್ಲಿಮರು ಪೂಜೆ ಮಾಡ್ತಾರೆ. ಬಟ್ ಎರಡೂ ಭಕ್ತರು ಎರಡೂ ಕಡೆ ಹೋಗ್ತಾರೆ. ಇದೊಂದು ಸಿಂಬಾಲಿಕ್ ಆಗಿದೆ ಅಂತ ನನಗೆ ಅನಿಸುತ್ತೆ ಸರ್. ಇದರ ಸ್ಟೇಕ್ ಹೋಲ್ಡರ್ಸ್ ಕೋರ್ಟ್ಗೆ ಹೋಗಿದ್ದಾರೆ, ಜನ ಎರಡೂ ಭಾಗಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಇದು ಚಿಕ್ಕನಾಯಕನಹಳ್ಳಿಯ ಫೇಮಸ್ ದರ್ಗಾ, ತಾತಯ್ಯನ ದರ್ಗಾ ಅಂತಾರೆ. ಆದರೆ ಈ ದರ್ಗಾದಲ್ಲಿ ಉರುಸಿನ ಒಂದು ಚಟುವಟಿಕೆಗಿಂತ ಜಾಸ್ತಿ ತತ್ವಪದಗಳನ್ನೇ ಹಾಡ್ತಾರೆ, ಇದರಲ್ಲಿ ಮುಸಲ್ಮಾನರು ಇರೋದೇ ಕಡಿಮೆ. ಇದು ಸಿದ್ಧಾರೂಢರ ಶಿಷ್ಯ, 19th century ಕೊನೆಯಲ್ಲಿದ್ದರು, ಕಬೀರ್ ದಾಸ್. ಅವರು ಹೈದರಾಬಾದ್ ನವಾಬ್ ಫ್ಯಾಮಿಲಿಯವರು ಅಂತ ಹೇಳಲಾಗ್ತದೆ. ಒಬ್ಬ ವೇದಾಂತಿಯಾಗಿದ್ದರು, ಆ ಕಟ್ಟಡದ ಮೇಲೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಲ್ಲ ಬರೆದಿದ್ದಾರೆ. ಕರ್ನಾಟಕಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಅಂತಾರೆ, ಅದರಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿದವರು ಅಬ್ದುಲ್ ಕರೀಂ ಖಾನ್ ಎಕ್ಸೆಟ್ರಾ. ಇದು ರಾಯಚೂರು ಜಿಲ್ಲೆಯಲ್ಲಿರೋ ಒಂದು ಸಂಗಮೇಶ್ವರ ಪ್ರಸನ್ನ, ನೀವು ನೋಡ್ತಾ ಇದ್ದೀರಿ ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ. ಇದು ಸಮೀಪ ಕೊಡೆಕಲ್ ಬಸವಣ್ಣ ಇದ್ದಾರೆ, ಬಸವಣ್ಣನಿಗೆ ಮೊಹಮ್ಮದ್ ಸರ್ವರ್ ಅಂತ ಕೂಡ ಇದೆ. ಇಡೀ ಕೊಡೆಕಲ್ ಪರಂಪರೆ ಒಂದು ಸೂಫಿ ಮತ್ತು ಆರೂಢ ಅವಧೂತ ಪರಂಪರೆ. ಇದು ಸಿದ್ಧಾರೂಢರ ಆಶ್ರಮ. ಇದು ಮೂರು ದರ್ಗಾ, ಮೂರು ಸಮಾಧಿಗಳಿವೆ ಚಳ್ಳಕೆರೆ ತಾಲೂಕಲ್ಲಿ, ಕೊಳಹಾಳು. ಹನುಮ ಅವಧೂತ ಇದು ಬ್ರಾಹ್ಮಿನ್ ಗುರು, ಅವ್ರ ಶಿಷ್ಯ ರಂಗಪ್ಪ ಅವಧೂತ, ಅವ್ರ ಶಿಷ್ಯ ಬಡೇಶ ಅಲಿ. ಭಾರತದಲ್ಲಿ ಬ್ರಾಹ್ಮಣ ಮತ್ತು ವಾಲ್ಮೀಕಿ ಅಂಡ್ ಮುಸ್ಲಿಂ ದರ್ಗಾಗಳು ಒಂದೇ ಕಟ್ಟಡದಲ್ಲಿರೋ ಕೆಲವೇ ಜಾಗಗಳಲ್ಲಿ ಒಂದು ಅಂತ ಕಾಣ್ತದೆ. ಕೊಡೆಕಲ್ ಬಸವಣ್ಣವರ ಸಮಾಧಿ, ಬಂದೆ ನವಾಜ್ ಅವರ ಶಿಷ್ಯ ಸಾವಳಗಿ ಶಿವಲಿಂಗ ಅವರ ಸಮಾಧಿ. ಇದು ನಾಗಲಿಂಗ ಯತಿ ಅಂತ ನರಗುಂದ ತಾಲೂಕು ನವಲಗುಂದದಲ್ಲಿದೆ. ಆ ನಾಯಿಗಳು ನೋಡಿ, ನನ್ನ ನಾಯಿಗಳ ಪ್ರಸ್ತಾಪ ಆಮೇಲೆ ಮಾಡ್ತೇನೆ. ಇದು ಅಕ್ಬರ್ ಕೊಟ್ಟಂತಹ ಒಂದು ಮಂಚ ಅಂಥೇಳಿ, ಅಥವಾ ಗುರುವಿನ ಮಂಚ ಅಂಥೇಳಿ ಸಾವಳಗಿ ಶಿವಲಿಂಗ ಅವರ ಸಮಾಧಿ ಮೇಲೆ ಇಡಲಾಗಿದೆ. ಬಹಳಷ್ಟು ಸಮಾಧಿಗಳಲ್ಲಿ ಸಂತರಲ್ಲಿ ಸೂಫಿ ಅಥವಾ ಮೊಹಮ್ಮದ್ ಸರ್ವರ್ ಅವರ ಮಂಚ ಅಥವಾ ಸಮಾಧಿ ಮೇಲ್ಗಡೆ ಇರುವಂತಹ ಒಂದು ವಿಶಿಷ್ಟ ರಚನೆಗಳು ಕರ್ನಾಟಕದಲ್ಲಿವೆ. ಇದು ಮೊಹಮ್ಮದ್ ಸರ್ವರ್ ಅವರ ಅಥವಾ ಮೊಹಮ್ಮದ್ ಪೈಗಂಬರ್ ಅವರ ದರ್ಗಾ ಅಂತ ಹೇಳ್ತಾರೆ. ಅವರು ತಿಂತಿನಿಯಲ್ಲಿ ಕೆಳಗಡೆ ತಿಂತಿನಿ ಮೌನಪ್ಪನವರ ಸಮಾಧಿ ಇದೆ. ಇದು ಕೇರಳ ಕೋಲಾರ ತುಮಕೂರು ಮದನಪಲ್ಲಿ ಭಾಗದಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋ ಒಂದು ಗುರು ಪಂಥ ಸ್ಕೂಲ್, ಅಚಲ ಸ್ಕೂಲ್ನ ಇಬ್ಬರು ಶಿಷ್ಯರು. ಈ ಸೂಫಿ ಶೇರ್ವಾನಿ ಇಲ್ಲಿದ್ದಾರೆ, ಹೀಸ್ ಫ್ರಮ್ ಮೈ ಪ್ಲೇಸ್ ಹೊಸಪೇಟೆ, ಬೇಸಿಕಲಿ ಫ್ರಮ್ ಸಿಂಧ್. ಶಬ್ನ ಮೀರ್ಮಣಿ ಇದ್ದಾರೆ, ಸಿಂಧಲ್ಲಿ ತುಂಬ ಅನಲಾಗ್ ಸೂಫಿ ಪರಂಪರೆ ಇತ್ತು, ಅಲ್ಲಿಂದ ಬಂದವರು 19th century. ಅವ್ರ ಶಿಷ್ಯ ದಾತಾಪೀರ್ ಅಕ್ಕಲ್ಕೋಟೆಯಲ್ಲಿದ್ದಾರೆ. ಅವರೊಂದು ಭಜನ್ ಹಾಡೋದು ನಾನು ನಿಮಗೆ ಕಡೆ ಕೇಳಿಸ್ಬೇಕು ಅಂತಿದೆ. ದಿಸ್ ಇಸ್ ಶಿರಹಟ್ಟಿ ಪಕೀರೇಶ್ ಪರಂಪರೆಯ ಗುರು ಚಿಸ್ತಿ ಸೂಫಿ ಬಿಜಾಪುರ್ ಅಮೀನುದ್ದೀನ್ ಅಲಾ ಅವರ ಶಿಷ್ಯ ಶಿರಹಟ್ಟಿ ಪಕೀರೇಶ್. ಸಿ ಹಜರತ್ ಹುಸೇನ್ ಶಾವಲಿ ಸಾಹೇಬರು ದರ್ಗಾ ನರೇಗಲ್, ಅದು ಸದ್ಗುರು ಮಹಾದೇವ ತಾತನವರು. ಅವೆರಡೂ ಫೋಟೋ ಒಟ್ಟಿಗೆ ಇವೆ, ಅಂದರೆ ಅವೆಲ್ಲ ಒಟ್ಟಿಗೆ ಇರ್ತದೆ, ಈ ತಾತ ಮತ್ತು ಶಾವಲಿ. ಇದೊಂದು ಬಹಳ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಫೋಟೋ. 19th century ಧಾರವಾಡ ಭಾಗದಲ್ಲಿದ್ದಂತಹ 5-6 ಜನ ಸಂತರು, ನಡುವೆ ಸಿದ್ಧಾರೂಢರಿದ್ದಾರೆ, ಉಳಿದವರೆಲ್ಲ ಗರ್ಗದ ಲಿಂಗಪ್ಪ, ನಾಗಲಿಂಗಪ್ಪ, ಶಿಶುನಾಳ ಶರೀಫ ಅಂತ ಹೇಳಲಾಗ್ತದೆ. ಆ್ಯಕ್ಚುಲಿ ಅವರೆಲ್ಲ ನಾಟಕದ ಪಾತ್ರಧಾರಿಗಳು ಅಂತಲೂ ಒಂದು ಅಭಿಪ್ರಾಯ ಇದೆ. ನಡುವೆ ಇರೋರು ಮಾತ್ರ ಸಿದ್ಧಾರೂಢರು. ಅದರಲ್ಲಿ ಕಬೀರ್ ದಾಸ್ ಕೂಡ ಇದ್ದಾರೆ, ಹೀ ಇಸ್ ಕಬೀರ್ ದಾಸ್. ಬಹಳ ಫೇಮಸ್ ಆದಂತಹ ಒಬ್ಬ ಆರೂಢ ಗುರು ರಾಯಚೂರು ಭಾಗದಲ್ಲಿ, ಅಂಕಲಿ ನೃಪಾತಿ ಸ್ವಾಮಿ. ಈ ಬಗೆಯ ಸ್ಕೂಲ್ಗಳನ್ನು ತುಂಬ ಇನ್ಸ್ಪೈರ್ ಮಾಡಿದ ಸೆಕೆಂಡ್ ಇಬ್ರಾಹಿಮ್ ಆದಿಲ್ ಶಾಹಿ ಬಿಜಾಪುರ್ ಕಿತಾಬಿನ ಒರೆಸ್ ಬರೆದವರು. ಹೀ ಇಸ್ ಎಚ್ಚರೇಶ್ವರ ಸ್ವಾಮಿ. ಅವರು ತುಂಬ ಸೂಫಿ ಪರಂಪರೆಗೆ ಇನ್ಫ್ಲುಯೆನ್ಸ್ ಆಗಿದ್ದರು. ಹೀ ಇಸ್ ನೋ ಮೋರ್ ಪೀರ್ ಶೇರ್ನಾಥ್ ಜಿ ಹಂಡಿ ಬಡಗನಾಥ್ ನಾಥ್ ಪರಂಪರೆಯವರು. ಹಂಡಿ ಬಡಗನಾಥ್ ಹಿಮ್ಸೆಲ್ಫ್ ಮುಸ್ಲಿಂ ಅಂತ ಹೇಳಲಾಗ್ತದೆ. ಅಫ್ಘಾನಿಸ್ತಾನದಿಂದ ಬಂದವರು, ಧಾರವಾಡ ಡಿಸ್ಟಿಕ್ಟ್ನಲ್ಲಿದೆ. ಸೊ ಕರ್ನಾಟಕದಲ್ಲಿ ತುಂಬ ಜನ ನಾಥರಿಗೆ ಪೀರ್ ಅಂತ ಕರೀತಾರೆ. ಹೀ ಇಸ್ ಎ ಸ್ವಾಮಿ ಆಫ್ ಕೊಡಕಲ್ ಬಸವಣ್ಣ ಟ್ರೆಡಿಷನ್. ದಿಸ್ ಈಸ್ ಮೌನೇಶ್ವರ. ಇಸ್ ರಾಜಾ ಸುಂದರನಾಥ್ ಯೋಗಿ 20th century ಮೊದಲನೇ ಭಾಗದಲ್ಲಿದ್ದರು. ಹೀ ಈಸ್ ಒನ್ ಆಫ್ ದಿ ಗುರುಸ್ ಹೂ ಇನ್ಸ್ಪೈರ್ ನಾರಾಯಣ್ ಗುರು ಫಾರ್ ಇಸ್ ಸೋಷಿಯಲ್ ಮೂಮೆಂಟ್. ಒಬ್ಬ ನೇಕಾರ ಗದಗ್ನಲ್ಲಿ ಇದ್ದಾರೆ. ಆರೂಢ ಪಂಥದ ಗುರುಗಳಲ್ಲಿ ತುಂಬ ಜನ ನೇಕಾರರಿದ್ದಾರೆ, ಇನ್ಕ್ಲೂಡಿಂಗ್ ಕಬೀರ್. ಯಾಕೆ ಅನ್ನೋ ಪ್ರಶ್ನೆಯನ್ನು ನಾವು ರೈಸ್ ಮಾಡ್ಬೋದು. ಹೀ ಈಸ್ ಒನ್ ಆಫ್ ದಿ ಸ್ಟೂಡೆಂಟ್ಸ್ ಆಫ್ ಮೀರ್ ಆಲಂ ನವಾಸ್ ಹೊಸಪೇಟ್ ಫ್ರಮ್ ಅಕಲ್ಕೋಟ್. ಯು ಕೆನ್ ಸಿ ಲಿಂಗ್. ಹಠಯೋಗೀರ್ ದುರ್ಗಮ್ಮಾಜಿಯವರು, ವೆರಿ ಫೇಮಸ್ ಸೇಂಟ್ ಫ್ರಮ್ ಅದೋನಿ. ಲಕ್ಷ್ಮಮ್ಮ ಬಿಲಾಂಗ್ಸ್ ಟು ಮಾದಿಗಾಲ್ ದಲಿತ್ ಕಮ್ಯುನಿಟಿ. ಶಿ ಇಸ್ ಎ ಮುಸ್ಲಿಂ, ಐ ಮೀನ್ ಬ್ಯಾಕ್ಗ್ರೌಂಡ್ ಈಸ್ ಮುಸ್ಲಿಂ. ಬಂಬಮ್ ಸ್ವಾಮಿ ಟ್ರೆಡಿಷನ್ ಇದೆ ರಾಯದುರ್ಗ ಭಾಗದಲ್ಲಿ. ಇವ್ರ ಮಗ ಅನ್ವರಾನಂದ ಸ್ವಾಮೀಜಿ, ಅವ್ರ ನಂತರ ಇವರು. ಆ ಬೊಂಬಂ ಪರಂಪರೆ ಅನಂತಪುರ್ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಇದೆ. ಇದು ಕೂಡ ಒಂದು ಜಾತ್ಯತೀತ ಗುರು ಶಿಷ್ಯ ಪರಂಪರೆ. ಬೇಸಿಕಲಿ ಒಂದು ಅಯ್ಯಂಗಾರ್ ಫ್ಯಾಮಿಲಿಯಿಂದ ಬಂದ ಹೆಣ್ಮಗಳಿವರು. ಮುಕುಂದೂರ್ ಸ್ವಾಮಿಯ ಶಿಷ್ಯಾಗಿದ್ದರು. ಬಾಗೂರು ಅಂತ ಹೊಸ್ತೂರು ತಾಲೂಕಲ್ಲಿ ಅವರ ಸಮಾಧಿ ಇದೆ. ಕಲ್ಯಾಣ ಭಾಳ ಅದ್ಭುತ ಗಾಯಕಿ, ನಾನು ಕಂಡ ಅತ್ಯಂತ ಅದ್ಭುತ ನಲ್ಲಿನೂರು ಕದಿರಮ್ಮ ಫ್ರಮ್ ಚಿಕ್ಕನಾಯಕನಹಳ್ಳಿ ತಾಲೂಕು. ಇವರು ಒಬ್ಬ ನೇಕಾರ ಸಂತೆ. ನಾಗಲಿಂಗ ಏತಿಗೆ ಜ್ಞಾನೋದಯ ಮಾಡಿದ ಒಬ್ಬ ಮಾದಿಗರ ಹೆಣ್ಮಗಳು ಸಮಗಾರ ಭೀಮವ್ವ. ಈ ಮೈಟ್ ಹ್ಯಾವ್ ಹರ್ಡ್ ದ ಪೊಯಮ್ ಶಿವ ಪ್ರಕಾಶ್ ಪೊಯಮ್ ಸಮಗಾರ ಭೀಮವ್ವ. ಇದು ಅವ್ರ ಹಿಂದಗಡೆ ಇರೋದು ಆ ಸಮಾಧಿ, ಮಾದಿಗರ ಹೆಣ್ಮಗಳ ಸಮಾಧಿ. ಈಕೆ ಅವರ ಮೊಮ್ಮಗಳು ಶ್ರೀ ಅಚಲ ಮಾತೆ ಸರೋಜಾಂಬೆ. ಈ ಅಚಲ ಗುರು ಪರಂಪರೆಯಲ್ಲಿ ಮಹಿಳೆಯರು ತುಂಬ ಜನ ಗುರುಗಳಿದ್ದಾರೆ. ಇದು ನನ್ನ ಸತ್ಸಂಗ ಅಂತ ಕರೀತಾನೆ. ನಮ್ಮ ಪೇಂಟಿಂಗ್ಸ್ನಲ್ಲಿ ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ಸ್ನವರು, ಬೇರೆ ಬೇರೆ ಗುರು ಪರಂಪರೆಯವರು ಸೂಫಿಗಳ ಜೊತೆಗೆ ಒಂದು ಸಂವಾದ ಮಾಡ್ತಿರುವಂಥ ಪೇಂಟಿಂಗ್ಸ್ ತುಂಬ ಇದೆ. ಅದನ್ನು ನಾವು ಇವಾಗ ನೆನಪಿಸ್ಕೋಬೋದು ಅಂತ ಕಾಣ್ತಾರೆ. ಬಿಜಾಪುರ್ ಇರ್ಬೋದು, ಇದು ಗೊತ್ತಾಗ್ತಾ ಇದೆ. ಸೂಫಿಗಳ ಜೊತೆಗೆ ಬೇರೆ ಬೇರೆ ಪರಂಪರೆಯವರಿದ್ದಾರೆ ಅಂತ. ದಿಸ್ ಇಸ್ ಕದಿಗೆರೆ ಫ್ರಮ್ ಶಿರಾ ತಾಲೂಕು. ಅಲ್ಲಿ ತುಂಬ ಜನ ಈ ಥರ ಸಾಧುಗಳಿದ್ದಾರೆ. ಮೋಸ್ಟ್ಲಿ ಬಿಲಾಂಗ್ಸ್ ಟು ಲೋವರ್ ಕಾಸ್ಟ್ ಸ್ವಾಮಿಗಳು, ಎಲ್ಲ ದತ್ತ ಪದ ದೀಕ್ಷೆಗಳು. ದಿಸ್ ಈಸ್ ಎ ದರ್ಗಾ ಫ್ರಮ್ ನರೇಗಲ್. ಸಿ ದ ಡ್ರೆಸ್ ಕೋಡ್ ಆಫ್ ದ ಪೀಪಲ್. ಎಲ್ಲ ಜನನೂ ಇದ್ದಾರೆ ಅಲ್ಲಿ. ಒಂದು 100 ವರ್ಷದ ಹಿಂದಿನ ಫೋಟೋ ಇರ್ಬೋದು ಇದು. ಸೊ ಸೂಫಿಗಳು ಸಣ್ಣ ಸಣ್ಣ ಊರುಗಳಲ್ಲಿ ಆಯಾ ಊರಿನ ದೇವತೆಗಳಾಗಿಯೇ ಒಂದು ಲೋಕಲೈಸ್ ಆಗಿರೋದ್ರಲ್ಲಿ ಸಂಕೇತವಾಗಿ ಕೂಡ ಆ ಡ್ರೆಸ್ ಕೋಡನ್ನು ನೋಡ್ಬೋದು. ಇದು ಕರ್ನಾಟಕದ ಬಹಳ ಪ್ರಸಿದ್ಧ ಸೂಫಿ ಕವಿ, ಕನ್ನಡದಲ್ಲಿ ಬರೆದ ಸೂಫಿ ಕವಿ. 19th century ಕೊನೆ ಭಾಗದಲ್ಲಿದ್ದರು. ಗುರು ಪೀರ ಖಾದ್ರಿ ಬಗ್ದಾದಿನ ಅನಲ್ಹಕ್ ಸೂಫಿ ಪರಂಪರೆಯನ್ನು ಕರ್ನಾಟಕದಲ್ಲಿ ಫಾಲೋ ಮಾಡಿದವರು. ಅವ್ರದ್ದು ವಾಲ್ಯೂಮ್ ಬಂದಿದೆ ಸಂಸ್ಕೃತಿ ಇಲಾಖೆಯಿಂದ. ಇವರೊಬ್ಬ ಪೀರನ್ನು ನಾನು ಭೇಟಿ ಮಾಡಿದ್ದೆ ಒಂದು 20 ವರ್ಷದ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನಾಟಕ. ಸಿ ಅಲ್ಲಿ ಒಬ್ಬ ಸೂಫಿ ಸಂತ ಅಲ್ಲಿನ ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ. ಸೊ ಈ ಊರ್ಸಲ್ಲಿ ಅವರು ಬಂದು ಭಾಗವಹಿಸೋಂಗೆ. ಇದು ರೋಣ ತಾಲೂಕಲ್ಲಿದೆ. ನೀವು ನೋಡ್ಬೋದು ಸಿಂಧಿಂದ ಬಂದಂತಹ ಆಲಂಪೀರ್ ಅವ್ರಿಗೆ ಆಶ್ರಯ ಕೊಟ್ಟವರು ಅಕಲ್ಕೋಟೆಯಲ್ಲಿ ಲಿಂಗಾಯತರು. ಇವತ್ತು ಅವ್ರ ಊರ್ಸಲ್ಲಿ ಹೋದ ವಾರ ಆಯಿತು. ಅಲ್ಲಿ ಲಿಂಗಾಯತರಿಗೆ ಎಲ್ಲ ಗೌರವ ಎಲ್ಲ ಕೊಡ್ತಾರೆ. ಗಾಂಧಿ ಟೋಪಿ ಹಾಕಿರೋರು ಚನ್ನಬಸಪ್ಪ ಕಲಬುರ್ಗಿ. ಇದು ಮಳಖೇಡ್ ಸೂಫಿ ರಿಚುವಲ್ಸ್. ಗಂಧ ಒಬ್ಬ ಸಿಖ್ ಗುರು ಇದ್ದಾರೆ, ಹಿ ಇಸ್ ಲಿವಿಂಗ್ ಒನ್ ಆಫ್ ದಿ ಲಿವಿಂಗ್ ತತ್ವಪದಕಾರ ಫ್ರಮ್ ಅಕ್ಕಲಕೋಟ್ ತಾಲೂಕ್. ಇದು ಬೌಲ್ಸ್, ನಾನು ಬೌಲ್ಸ್ ಅಧ್ಯಯನ ಮಾಡೋಕ್ಕೆ ಬೆಂಗಾಲ್ ಹೋದಾಗ ಮಾಡಿದ್ದು. ಇವಾಗ ಲಿವಿಂಗ್ ಕಪಲ್, ತುಂಬ ಒಳ್ಳೆ ಗಾಯಕರು ಕರ್ನಾಟಕದಲ್ಲಿ. ಇದು ಅಚಲ ಸ್ಕೂಲ್, ಎಲ್ಲ ದಲಿತರು, ಕೋಲಾರಲ್ಲಿ ಇರುವ ಎಲ್ಲ ಅಚಲ ಸ್ಕೂಲ್ನ ತತ್ವಪದಕಾರ ದಲಿತರು. ಯಾಕೆ ದಲಿತರೇ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವು ರೈಸ್ ಮಾಡಬಹುದು. ಇನ್ನು ಹೈದರಾಬಾದ್ ಕರ್ನಾಟಕ ಬಹಳ ಜನ ಮಹಿಳೆಯರು ತತ್ವಪದ ಹಾಡೋರು, ಬಹಳ ಜನ. ನನಗೆ ಫೋಟೋ ತೋರಿಸ್ತಿದ್ರು ಮುಖ್ಯ ಗಾಯಕರು, ಅವರಿಗೆ ಗಂಡಸರು ಬರೀ ಪಕ್ಕವಾದ್ಯ ನುಡಿಸ್ತಾರೆ. ಯಾಕೆ ಮಹಿಳೆಯರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸ್ಕೂಲಲ್ಲಿ ಗುರುತಿಸ್ಕೊಂಡ್ರು ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ರೈಸ್ ಮಾಡ್ಬೋದು ದಲಿತರ ಹಾಗೆ. ನಾನು ಕೇಳಿದ ಬಹಳ ಶ್ರೇಷ್ಠ ಗಾಯಕಿಯರು ಕುಣಿಗಲ್ ತಾಲೂಕು ಕೆರೆಗೋಡು ದಲಿತರು. ಇದರದೊಂದು ಒಂದು ಸೂಫಿ ದರ್ಗಾಕ್ಕೆ ನಡ್ಕೊಳ್ತಾರೆ, ಇಡೀ ಸೂಫಿ ದರ್ಗಾ ಮೇಂಟೈನ್ ಮಾಡೋದು ದಲಿತರು ಅಲ್ಲಿ. ಇನ್ನೊಂದು ಗಾಯನ ಹಿಸ್ ನೋ ಮೋರ್, ಅವ್ರ ಮೊಮ್ಮಗ ಇದ್ರು ಗುರುಖಾದ್ರಿ ಪೀರ್ ಅವ್ರ ಮೊಮ್ಮಗ. ಆ ಪುಸ್ತಕದ ಹೆಸರು ನೋಡ್ಬೋದು ನೀವು, ಜ್ಞಾನ ಸಮುದ್ರ ಅಂತ. ರೂಮಿಯಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದಂತಹ ಒಬ್ಬ ಸೂಫಿ ಕವಿ. ಇವರು ನಮ್ಮ ಹಂಪಿ ದಲಿತರು ಮಹಿಳೆಯರು. ಇದು ಮೈಫಿಲೆ ಕಲಾಂ, ನಾಟ್ ಮೈಫಿಲೆ ಸಮ, ಮೈಫಿಲೆ ಕಲಾಂ ಅಕ್ಕಲಕೋಟೆಯಲ್ಲಿ ಮೀರಾಲಂ ದರ್ಗಾದಲ್ಲಿ ಮಾಡ್ತಾರೆ. ನೀವು ಕೈಯಲ್ಲಿ ನೋಡಿ ಅವರು ತಾಳ ಹಿಡ್ದಿದ್ದಾರೆ. ಕವಾಲಿ ಹಾಡೋಕ್ಕೆ ಬಳಸುವ ಢೋಲಕ್, ತಬಲಾ, ಹಾರ್ಮೋನಿ ಇಲ್ಲ, ತಾಳ ಇದ್ದಾರೆ ಅವರು. ದೆ ಕಾಲ್ ಭಜನ್, ಭಜನ್ ಅಂತಲೇ ಕರೀತಾರೆ. ಮತ್ತು ಆ ಕಂಪೋಸಿಷನ್ಸ್ ಕೂಡ ಭಜನ್ ಥರನೇ ಇವೆ. ಇದು ಭಾಳ ಹಳೆಯ ಫೋಟೋ. ಇದು ಅಷ್ಟೂರ್ನ ಆಲಂಪ್ರಭು ದರ್ಗಾ, ಬಾಮನಿ ಕಿಂಗ್ನ ಆಲಂಪ್ರಭು ಅಂತ ಕರೀತಾರೆ. ಅವನ ಉರ್ಸನ್ನು ಉದ್ಘಾಟನೆ ಮಾಡೋಕ್ಕೆ ಲಿಂಗಾಯತ ಬಂದು ನೋಡ್ತಾರೆ. ಅಲ್ಲಿನ ಜನ ಎಲ್ಲ ನೋಡ್ಬೋದು, ಹೈದರಾಬಾದ್ ನವಾಬ್ ಕಾಲದಲ್ಲಿ ಆ ಶೇರ್ವಾನಿ ಹಾಕ್ಕೊಂಡಿರೋ ಮುಸಲ್ಮಾನರು ಇದ್ದಾರೆ. ಈ ಉತ್ತರ ಕರ್ನಾಟಕದಲ್ಲಿ ಉರುಸ್ನಲ್ಲಿ ಈ ಥರ ಹರದೇಶಿ ನಾಗೇಶಿ ಹಾಡುಗಳನ್ನು, ಕೃಷ್ಣ ಪಾರಿಜಾತ ನಾಟಕಗಳನ್ನು ಮಾಡಿಸೋದು ಬಹಳ ಸಾಮಾನ್ಯ ಉರುಸಲ್ಲಿ. ಕವಾಲಿ ಮಾತ್ರ ಇರೋದಿಲ್ಲ, ದರ್ಗಾಕ್ಕೆ ಹೋಗ್ತಾ ಇದ್ದಾರೆ. ಇದು ಮಳಖೇಡ್ ದರ್ಗಾದಲ್ಲಿ, ಅಲ್ಲಿ ಮೊದಲಿಂದಲೂ ಎಲ್ಲ ಧರ್ಮದವರು ಅಲ್ಲಿ ಪಟ್ಕೆ ಲಿಂಗಾಯತ್ ಗುರುಗಳು ದರ್ಗಾದಲ್ಲಿ ಭಾಗವಹಿಸ್ತಾರೆ. ದಿಸ್ ಈಸ್ ಪ್ರೊಫೆಸರ್ ಎಂ, ಯು ಮೈ ಪ್ರೊಫೆಸರ್ ಎಂ ಅಲ್ಲಿ ಮೊಹಮ್ಮದ್ ಮಮತಾಜ್ ಅಲಿ ಖಾನ್. ನಾನು ಅವ್ರ ಜೊತೆಗೆ ಒಂದು ಸ್ವಲ್ಪ ದೂರ ನಡೆದೆ, ಅವರು ಕನ್ಯಾಕುಮಾರಿಯಿಂದ ಭಾರತದವರೆಗೆ. ಇದೊಂದು ಸಾಮಾನ್ಯವಾಗಿ ಹೀಗೆ ತತ್ಪದ ಹಾಡುವ ಭಜನಾ ತಂಡಗಳಿರ್ತದೆ. ದಿಸ್ ಈಸ್ ಫ್ರಮ್ ಮುಧೋಳ್ ತಾಲೂಕು, ಬಿಜಾಪುರ ಡಿಸ್ಟ್ರಿಕ್ಟ್. ದಿಸ್ ಈಸ್ ಫ್ರಮ್ ಕಂಪ್ಲಿ ಫ್ರಮ್ ಮೈ ತಾಲೂಕು, ಹೊಸಪೇಟ್. ಇದು ಕೋಲಾರ ಜಿಲ್ಲೆಯಲ್ಲಿ ತತ್ವಪದಕಾರರು ಕೈವಾರ ತಾತಯ್ಯ, ಗಟ್ನಳ್ಳಿ ಅಂಜಪ್ಪ, ಇವರ ಪುಣ್ಯತಿಥಿ ದಿನ ದಲಿತರು ಬೇರೆಯವ್ರ ಮನೆಗೆ ಹೋಗೋದು ಮತ್ತು ಅವ್ರ ಮನೆಗೆ ಬೇರೆಯವ್ರು ಕರೆಸ್ಕೊಳ್ಳೋ ಒಂದು ಮೂಮೆಂಟ್ ನಡೀತಾ ಇದೆ ತತ್ವಪದಕಾರರ ಹೆಸರಿನಲ್ಲಿ. ಇದು ಬರೀ ಫಿಲಾಸಫಿ, ಮ್ಯೂಸಿಕ್ ಮತ್ತು ಲಿಟ್ರೇಚರ್ ಪ್ರಶ್ನೆ ಅಲ್ಲ ಇದು ಅನ್ನೋದಕ್ಕೆ. ಇದು ಹೋಮನಾಬಾದ್ ತಾಲೂಕಿನಲ್ಲಿ ಮಾಣಿಕ್ ಪ್ರಭು, ಇಂಡಿಯನ್ ಮ್ಯೂಸಿಷಿಯನ್ಸ್ಗೆ ತುಂಬ ಪ್ರಿಯವಾದಂತಹ ಜಾಗ ಇದು. ಈ ಥರ ಫೋಟೋಸ್ಗಳು ತುಂಬ ಇವೆ ತತ್ಪದಕಾರರ ಸಮಾಧಿಗಳಲ್ಲಿ, ಆಶ್ರಮಗಳಲ್ಲಿ, ನಾಯಿ ಪಟ್ಟಿಗಳಲ್ಲಿ, ಪ್ರಾಣಿಗಳು ಒಟ್ಟಿಗೆ ಇರೋದು, ಪ್ರಾಣಿಗಳ ಸಮಾಧಿಗಳಿರೋದು ಕೂಡ ಇದೆ, ತುಂಬ ಇದೆ, ಅದನ್ನು ಚರ್ಚೆ ಮಾಡೋದು. ಇದು ಮರಾಠಿ ಸ್ಕ್ರಿಪ್ಟ್ ಬಟ್ ಕನ್ನಡದಲ್ಲಿ ಇದೆ. ತಾಳೋ 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 ನೀವು ಓದ್ಬೋದಲ್ವ, ತಾಳೋ 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 ಗುರುವಾಕ್ಯ ಅಂತಲ್ವ ಓದ್ಬೋದು. ಇದು ಕೆಲವು ಟ್ರೆಡಿಷನ್ಗಳಲ್ಲಿ ಅವ್ರು ಫೋಟೋಸ್ ಮಾಡಿರ್ತಾರೆ, ನೋಡಿದ್ರೆ ಅದರಲ್ಲಿ ಮಹಿಳೆಯರ ಪಾತ್ರವನ್ನು ನಾವು ಗಮನಿಸ್ಬೋದು. ಸಿ, ಒನ್ ಆಫ್ ದಿ ವೆರಿ ಪಾಪ್ಯುಲರ್ ಪ್ರವಚನಕಾರ ಆಫ್ ಕರ್ನಾಟಕ, ತಮ್ಗೆ ಗೊತ್ತಿದೆ ಇಬ್ರಾಹಿಂ ಸುತ, ಒಂದು 30-40 ಜನ ಸೇರ್ತಾರೆ ಇರುವಾಗ. ಮಹಾಲಿಂಗಪುರದವರು ಕೈವಲ್ಯ ಪದ್ಧತಿ ಮೇಲೆ, ಅವರು ನಿಜಗುಣ ಶಿವಯೋಗಿಗಳ ಮೇಲೆ ಮಾಡ್ತಾರೆ 20 ದಿನ 30 ದಿನ ಮಾಡ್ತಾರೆ. one of the Sufis called Khadar Linga. He's also a disciple of Din Shah of Bijapur. He's Khadar Linga in Kautada, in Andhra Pradesh. Pakireshwar Mahatme, Nataka. This is the Madras Swami Avadhuta Ashrama Trust, Dattatreya Peetha. Sadguru Shah Khadri Swamiji Ora, Shivagana Radhane. You can assume the Sankara Shivate, syncretism here. Adbhutvada Antahata Tapatakaru. The whole Darga is maintained by Dalits, Dalit women particularly. See, there are three photos. One is Siddharuda, the center one is Tipparuda, and the last lady is called Husinamma. She is a Muslim disciple to Tipparuda in Basavan Bhagavadi Talal. This is very interesting. Ali erase Madhira the Baba Pudangiri distance. Why this erase? This is a lady, Imam B. Art Kaitale, Nan Kedida, Pathwa the Gaiki, Sadhya Adre, Adhishapani Kotre, and Murni Misha. ಸಮಾಧಿ ಇರೋದು ಹೊಸಪೇಟೆ. ಈಗ ಕೋಲಾರದಲ್ಲಿ ಅಚಲ ಪರಂಪರೆಯ ಹಾಡುಗಾರವನ್ನು ಈ ತರ ತುಂಬಾ ಜನ ಹಾಡುಗಾರರು ಅಲ್ಲಿ ಬರ್ತಾರೆ. ಬುದ್ಧನ ಫಿಲಾಸಫಿ ಜೊತೆಗೆ ಅಚಲ ಸ್ಕೂಲ್ ಅನ್ನು ಲಿಂಕ್ ಮಾಡ್ತಾ ಇದ್ದಾರೆ. ನಾನು ಕೇಳಿದ ಬಹಳ ಶ್ರೇಷ್ಠ ಗಾಯಕ, ಅದ್ಭುತವಾದ ಗಾಯಕ ಫ್ರಮ್ ಚಿಂತಾಮಣಿ, one of the sadhaka group. Sadhakaru actually hige kurtare satsang anta satsang navu vicharakke hakodu antare namma Raichur district nalli. So yavudo ondu padyavannu ondu rachaneyannu takkondu idi 3-4 gante bahala deep rada philosophical discussion annu maartare. Idralli ಎಲ್ಲ ಜನರು ಇದ್ದಾರೆ. ಇವರು ಮುಸ್ಲಿಂ, ಇಸ್ ಎ ಟೈಲರ್, ಇಸ್ ಎ ಟೈಲರ್ ಅಫ್ಕೋರ್ಸ್ ದಲಿತ್ ತುಂಬ ಜನ ಇರ್ತಾರೆ. ನೀವು ನೋಡ್ಬೋದು ಬ್ರಾಹ್ಮಣ ಮತ್ತು ವಾಲ್ಮೀಕಿ ಮತ್ತು ಮುಸ್ಲಿಂ ಸಮಾಧಿಯ ಸಮಾಧಿ ಬಡೇ ಸಾಬು ಅಂತ ಅದರಲ್ಲಿ ಸಣ್ಣಕ್ಕೆ ಬರ್ತಿದ್ದಾರೆ. ಏನಿದೆ, ಥ್ಯಾಂಕ್ ಯು ವೆರಿ ಮಚ್. ವರ್ಕಿಂಗ್ ಡೆಫಿನೇಷನ್ ಇದು, ಆಮೇಲೆ ಚರ್ಚೆ ಮಾಡಬಹುದು. ಕಾರಣ ಏನಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ, ನಮ್ಮ ಹಿಸ್ಟ್ರಿ ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ಗಳಲ್ಲಿ ಧರ್ಮ ಅಂತ ಹೇಳುವಾಗ ಇಸ್ಲಾಂ, ಹಿಂದೂ, ಕ್ರಿಶ್ಚಿಯನ್, ಕ್ರೈಸ್ತ ಹೀಗೆ ಕಲಿಸ್ತಾರೆ. ಆಮೇಲೆ ಸ್ವಲ್ಪ ಭಕ್ತಿ ಪಂಥಗಳು ಅಂತೇಳಿ ಎಲ್ಲ ತಂದು ಒಂದು ಗುಡ್ಡೆ ಹಾಕಿ ಕಬೀರ ಎಲ್ಲದೂ ಒಂದೆಡೆ ಹಾಕ್ಬಿಡ್ತಾರೆ. ನಿಜವಾಗ್ಲೂ ಕರ್ನಾಟಕದ ಜನರ ಧರ್ಮ ಯಾವುದು ಅಂತ ನಾವು ಹುಡುಕೊಂಡು ಹೋದ್ರೆ ಈ ಥರ ಸ್ಕೂಲ್ಗಳಲ್ಲಿ ಇರಬಹುದಾ ಅಂತ ನನಗೊಂದು ಸಂಶಯ. ಯಾಕಂದರೆ 5,000 ಜನ ಹಾಡುಗಾರರಿದ್ದಾರೆ. ಸಂಸ್ಕೃತಿ ಇಲಾಖೆಯಿಂದ ನಾವು 50 ಸಂಪುಟಗಳನ್ನು ತತ್ವಪದ ಸಾಹಿತ್ಯ ಕರ್ನಾಟಕದಿಂದ ತಂದಿದ್ದೀವಿ. ಟ್ರೈಲಿಂಗಲ್ ಇದೆ, ಉರ್ದುನಲ್ಲಿದೆ, ತೆಲುಗುನಲ್ಲಿದೆ ಮತ್ತು ಕನ್ನಡದಲ್ಲಿದೆ. ವಚನ ಚಳುವಳಿ 18-20 ಸಂಪುಟ, ಇದು 50 ಸಂಪುಟ ನಮಗೆ ಸಿಕ್ಕಿರೋದು. ಇದರ ಪ್ರಮಾಣ ಇದೆಯಲ್ಲ ಕರ್ನಾಟಕದಲ್ಲಿ, ಎಕ್ಸೆಪ್ಟ್ ಸೌತ್ ಕೇಂದ್ರ, ವೆಸ್ಟರ್ನ್ ಘಾಟ್ಸ್ ಬಿಟ್ಟರೆ ಇವನು ಉಳಿದ ಎಲ್ಲ ಕಡೆ ಈ ಆರೂಢ ಪರಂಪರೆ, ಈ ಗುರು ಪರಂಪರೆ, ಗುರು ಸ್ಕೂಲ್ಗಳಿವೆ. ಯಾಕೆ ಅಲ್ಲಿಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಆದ ಕ್ವಶನ್. ಸೊ ಯು ನಾವು ಈ ಇನ್ಸ್ಟಿಟ್ಯೂಷನಲೈಸ್ ಆದ ಒಂದು ರಾಜಮಾರ್ಗದ ರೀತಿಯಲ್ಲಿ ಕಾಣುವ ಧರ್ಮಗಳ ಒಳಗಡೆ ಇವುಗಳನ್ನು ಸೇರಿಸ್ಬಿಟ್ಟು ಇವುಗಳ ವಿಶಿಷ್ಟತೆಯನ್ನು ನಾವು ಅಧ್ಯಯನ ಮಾಡಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಭಕ್ತಿ ಪಂಥ ಅಂತ ಒಂದು ಕೆಟಗರಿನಲ್ಲಿ ಇವುಗಳನ್ನ ತರುವ ಕೂಡ ಆಧ್ಯಾತ್ಮಿಕ ಅನುಭವ ಮತ್ತು ಭಕ್ತಿ ಮೂರು ನಡುವೆ ವ್ಯತ್ಯಾಸ ಇಲ್ಲದೆ ನಾವು ತಂದ್ಬಿಡ್ತೀವಿ ಬಹಳ ಸಲ. ಈಗ ಅನೇಕ ಭಕ್ತಿ ಪಂಥದ ಕವಿಗಳು ಟೆಂಪಲ್ ಸ್ಟ್ರಕ್ಚರ್ ಅನ್ನು ಒಪ್ಕೊಳ್ಳೋರು, ದೇವರನ್ನು ಒಪ್ಕೊಳ್ಳೋರು. ಈ ಸ್ಕೂಲ್ ಒಂಥರ ದೇವರಿಲ್ಲದೆ ಇರೋ ಒಂದು ಸ್ಕೂಲ್ ಇದೆ. ದೇವರ ಬಗ್ಗೆ ಹೇಳೋದಿಲ್ಲ ಅವರು, ಮನುಷ್ಯರ ಬಗ್ಗೆ ಮಾತ್ರ ಹೇಳ್ತಾರೆ. ಅದರಿಂದ ಎಲ್ಲ ತಗೊಂಡ್ಬಂದು ಭಕ್ತಿ ಪಂಥ ಅಂತ ಹಾಕೋದು ಕೂಡ ಬಹಳ ತಪ್ಪು ಅಂತ ನನಗೆ ಅನಿಸ್ತದೆ. ಮತ್ತು ಸೂಫಿಸಂನ ಇಸ್ಲಾಂನ ಭಾಗ, ಸಿದ್ಧಾರೂಢರನ್ನು ಹಿಂದೂ ಧರ್ಮದ ಭಾಗ ಅಂತ ಮಾಡಿ ಕೂಡ ನಾವು ಇವುಗಳ ವಿಶಿಷ್ಟತೆಯನ್ನು ಅಧ್ಯಯನ ಮಾಡೋಕ್ಕಾಗಿಲ್ವೇನೋ ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಾನು ಕರ್ನಾಟಕದಲ್ಲಿ ತಿರುಗಾಡಿದ ಈ ಸ್ಕೂಲ್ಗಳನ್ನು, ಜನರು ಯಾವ ಬಗ್ಗೆ ಯಾವ ಫಿಲಾಸಫಿಯನ್ನು ಯಾವ ಧರ್ಮವನ್ನು ಬದುಕ್ತಾ ಇದ್ದಾರೆ ಅಂತ ಹುಡುಕ್ತಾ ಇದ್ದೇನೆ. ಸೊ ನನ್ನ ಪ್ರಕಾರ ಸೂಫಿ, ನಾಥ, ಅಚಲ, ಕಬೀರ್, ಆರ್ಹುಡ, ಅವಧೂತ, ಮಾನ್ಭಾ, ಅವಾರ್ಕರಿ ಇವೆಲ್ಲವೂ ಕೂಡ ಬೇರೆಯಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಇದರಲ್ಲಿರೋ ಒಂದು ವರ್ಲ್ಡ್ ವ್ಯೂನು, ಇದರಲ್ಲಿರೋ ಫಿಲಾಸಫಿಯನ್ನು, ಮ್ಯೂಸಿಕನ್ನು, ಲಿಟ್ರೇಚರನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ಅಂತೇಳಿ ನನಗೆ ಅನಿಸಿದೆ. ನಾನು ಇಲ್ಲಿ ಇವುಗಳನ್ನು ಇವತ್ತು ಉಪನ್ಯಾಸದಲ್ಲಿ ಗುರುಪಂಥ ಅಂತ ಕರೀತೇನೆ. ಈ ಗುರುಗಳಲ್ಲಿ ಈ ಹೈಟೆಕ್ ಗುರುಗಳನ್ನು ಸತ್ಯಕ್ಕೆ ದೂರ ಇಡೋಣ, ಅವರನ್ನು ನಾನು ಚರ್ಚೆ ಮಾಡೋದಿಲ್ಲ. ಸೊ ಇಡೀ ಸ್ಕೂಲಲ್ಲಿ ಈ ಹಾಡುಗಳಲ್ಲಿ, ಇವ್ರ ಮಾತುಕತೆಯಲ್ಲಿ, ಇವರ ದೀಕ್ಷೆಯಲ್ಲಿ ಗುರು ಈಸ್ ಇಂಪಾರ್ಟೆಂಟ್, ಗುರು ಇಂಪಾರ್ಟೆಂಟ್, ಗುರುವನ್ನು ದೇವರಿಗೆ ಸಮಾನ ಅಂತ ಬಹಳ ಗುರುವಿಗೆ ತುಂಬ ಭಕ್ತಿ ಇದೆ. ಅದನ್ನು ಸ್ವಲ್ಪ ಫ್ಯೂಡಲ್ ಅನ್ನೋ ಮಟ್ಟಕ್ಕೆ ಅದು ಹೋಗ್ಬಿಟ್ಟಿದೆ ಕೆಲವು ಕಡೆ ಭಕ್ತಿ. ಬಟ್ ಗುರು ಬಹಳ ಇಂಪಾರ್ಟೆಂಟ್ ಇಲ್ಲಿ. ತಾವು ಇವಾಗ ನೋಡಿದ ರಚನೆ ಕೂಡ ಗುರು ಬಗ್ಗೆನೇ ಇದೆ ಅದು. ಸೊ ಸಮಾಧಿಯನ್ನು ಪೂಜೆ ಮಾಡ್ತಾರೆ ಅವರು. ಗುರು ಸಮಾಧಿ ಸುತ್ತ ಪುಣ್ಯತಿಥಿಗೆ ಎಲ್ಲರೂ ಸೇರ್ಕೊಳ್ತಾರೆ. ಗುರು ಪೂರ್ಣಿಮಾ, ಬೌದ್ಧ ಪೂರ್ಣಿಮಾ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇವರಿಗೆ ಇಂಪಾರ್ಟೆಂಟ್. ಈ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಈ ರಾತ್ರಿ ಸಂಪ್ರದಾಯ ಇದು. ಮೆಹಫಿಲೆ ಸಮಾಮ್, ಮೆಹಫಿಲೆ ಕವಾಬ್ ಅಂಡ್ ಮೆಹಫಿಲೆ ಕಲಾಂ, ಇವು ಕೂಡ ರಾತ್ರಿ ಸಂಪ್ರದಾಯಗಳು. ಯಾಕೆ ಗುರು ಪಂಥಗಳು ರಾತ್ರಿ ಹೆಚ್ಚು ಆರಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಚರ್ಚೆ ಮಾಡ್ಕೊಂಡು, ನನಗೆ ನನ್ನ ಮೊದಲನೇ ಭಾಗದಲ್ಲಿ ಇದರ ಫಿಲಾಸಫಿ, ಪೊಯಿಟ್ರಿ ಮತ್ತು ಮ್ಯೂಸಿಕ್ ಬಗ್ಗೆ ಮಾತಾಡ್ತೇನೆ. ಮತ್ತು ಇದರ ಸೋಷಿಯಲ್ ಡೈಮೆನ್ಷನ್ ಏನಿದೆ, ಕಾಸ್ಟ್, ಜೆಂಡರ್, ಕ್ಲಾಸ್ ಮತ್ತು ರಿಲಿಜನ್ ಬಗ್ಗೆ ಇವುಗಳ ಅಭಿಪ್ರಾಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮೊದಲದಾಗಿ ನನಗೆ ಇದರ ಫಿಲಾಸಫಿ, ನನಗೆ ಸುಂದರ್ ಅವರು ಹೆಲ್ಪ್ ಮಾಡಬೇಕು. ನಮಗೆ ಅದು ಟ್ರೆಡಿಷ್ನಲಿ ಫಿಲಾಸಫಿ ಒಂದು ಅಧ್ಯಯನ ಇಲ್ಲದೇ ಇರೋದ್ರಿಂದ ಈ ಫಿಲಾಸಫಿನ ನಮಗೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇದೊಂದು ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಇಲ್ಲಿ ವೇದಾಂತಿಗಳಿದ್ದಾರೆ, ದ್ವೈತಿಗಳಿದ್ದಾರೆ, ದ್ವೈತಿಗಳಿಲ್ಲ, ಅದ್ವೈತಿಗಳಿದ್ದಾರೆ, ವೇದಾಂತಿ ಸ್ಕೂಲ್ ಇದೆ, ಆದರೆ ಅದ್ವಯ ಸ್ಕೂಲ್ ಕೂಡ ಇದೆ, ಅದ್ವಯ ಸ್ಕೂಲ್ ಕೂಡ ಇದೆ. ಬಹಳ ಮುಖ್ಯವಾಗಿ ಇವರು ಎಲ್ಲರೂ ಕೂಡ ವಿಗ್ರಹಾರಾಧನೆಯನ್ನು ನಿರಾಕರಿಸ್ತಾರೆ, ತೀರ್ಥಯಾತ್ರೆಗಳನ್ನು ನಿರಾಕರಿಸ್ತಾರೆ, ಮಕ್ಕ, ಕಾಶಿ ಎಲ್ಲ ಅವರು ನಿರಾಕರಿಸ್ತಾರೆ, ಮತ್ತು ಮಸೀದಿ ಈ ಎಲ್ಲ ಸ್ಟ್ರಕ್ಚರ್, ಈ ಆಚರಣಾ ಪ್ರಧಾನವಾದ ಧರ್ಮವನ್ನು ಅವರು ನಿರಾಕರಿಸೋದನ್ನು ನಾವು ಕಾಣಬಹುದು. ಮತ್ತು ಹೋಲಿ ಸ್ಕ್ರಿಪ್ಚರ್, ಸ್ಕ್ರಿಪ್ಚರ್ ಅಂತ ಯಾವುದನ್ನು ಕರಿತೀವಿ, ವೇದಶಾಸ್ತ್ರ ಮುಖ್ಯವಾಗಿ, ಇವುಗಳನ್ನು ಅವರು ರಿಜೆಕ್ಟ್ ಮಾಡ್ತಾರೆ ತಮ್ಮ ಹಾಡುಗಳಲ್ಲಿ. ನಾ ಸ್ಮೃತೈ ನಾ ಶ್ರುತೈ ನಾ ಸ್ಮೃತೌ ನಾ ಶ್ರುತೌ ವೇದ ಮಾರ್ಗೋ ಯೋಗ ಮಾರ್ಗೋ ಪರೋ ಮಾರ್ಗ ನಾಸ್ತಿ ನಾಸ್ತಿ ನಾ ಶ್ರುತೌ ನಾ ಸ್ಮೃತೌ ನಾಸ್ತಿ ನಾಸ್ತಿ ಅಂತ ಎರಡು ಸಲ ಇದು ಗೋರಖ ಬಾಣಿ ಇದು. ಸೊ ಎಲ್ಲ ಪ್ಯಾನ್ ಇಂಡಿಯನ್ ಲಕ್ಷಣ ಇದೆ. ನಿಮ್ಗೆ ಬಹಳ ಆಶ್ಚರ್ಯ ಅಂದರೆ ಕೋಲಾರದಲ್ಲಿರೋ ಕೈವಾರ ನಾರಾಯಣ ಅವ್ರ ಬಗ್ಗೆ ಬಿಜಾಪುರ್ನವ್ರಿಗೆ ಗೊತ್ತೇ ಇಲ್ಲ, ಅಥವಾ ನಮ್ಮ ಅಮೀರ್ ಆಲಂ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಅಷ್ಟೊಂದು ಲೋಕಲೈಸ್ಡ್ ಆಗಿರುವಂತಹ ಸ್ಕೂಲ್. ಆದರೆ ಇವರ ಫಿಲಾಸಫಿ ಬಗ್ದಾದ್ನ ಅನಲ್ ಲಕ್ ಜೊತೆಗೆ ಅಥವಾ ಗೋರಖ್ಪಂಥಿ ಜೊತೆಗೆ ಒಂದು ಪ್ಯಾನ್ ಇಂಡಿಯನ್ ಆದ ಒಂದು ಪ್ಯಾನ್ ವರ್ಲ್ಡ್ ಅಂತ ಹೇಳ್ಬೋದು. ಮತ್ತು ಮೂರನೇದು ಪುರೋಹಿತ ಶಾಹಿಯನ್ನು ಮೌಲ್ವಿಗಳನ್ನು ಮುಲ್ಲಾಗಳನ್ನು ಇವರು ಟೀಕೆ ಮಾಡುವಂತಹ ರಚನೆಗಳನ್ನು ನಾವು ನೋಡ್ಬೋದು. ಹಾಗಾದ್ರೆ ಏನು ಇವರ ಫಿಲಾಸಫಿ ಅಂದರೆ, ನಾವು ಶಬ್ನಮ್ ಜೊತೆಗೆ ಅವರು ಒಂದು ಕವಿ ಬಗ್ಗೆ ಹೇಳ್ತಾ ಇದ್ರು, ಅದೇನಂದ್ರೆ ಒಂದು ಇನ್ನರ್ ಸೆಲ್ಫ್ ಅನ್ನು ಹುಡುಕೋದು, ಒಂದು ಸೆಲ್ಫ್ ರಿಯಲೈಸೇಷನ್ಗೆ ಅವರು ಬಹಳ ಇಂಪಾರ್ಟೆಂಟ್ ಅಂದರೆ ತನ್ನ ತಾನ ಅರಿಯುವುದು, ತನ್ನ ತಾನ ಅರಿಯುವುದು. ಅನಲಗ್ನ ಇದು ಕೂಡ ಅದೇ, ಅಹಂ ಬ್ರಹ್ಮಾಸ್ಮಿಯ ಒಂದು ಅದೇ. ಸೊ ಈ ಲೈನ್ ಇದೆಯಲ್ಲ, ಅರಿವು ತಿಳಿವು ಮತ್ತು ಜ್ಞಾನ ಎಂಬ ಮೂರು ಶಬ್ದಗಳು ಇವರಲ್ಲಿ ತುಂಬ ಬರುತ್ತೆ. ಆ ತಿಳಿವು ಆ ಜ್ಞಾನ ಮತ್ತು ಅರಿವು ಬಹಳ ವಿಶಿಷ್ಟವಾದ ಸುಜ್ಞಾನ ಸುಜ್ಞಾನ ಅವ್ರ ಪುಸ್ತಕಗಳು ಹಾಗೆ, ಸುಜ್ಞಾನ ಚಂದ್ರಪ್ರಭಾ ಸುಜ್ಞಾನ ಸೂರ್ಯಪ್ರಭಾ ಪುಸ್ತಕಗಳ ಕೂಡ ಹಾಗೆ ಇವೆ. ಇದು ಚಿಕ್ಕಮನಹಳ್ಳಿಯ ಬಸಂತ ಬರೆದಂತಹ ಪುಸ್ತಕಗಳು. ಸೊ ಒಂದು ವಿಶಿಷ್ಟ ಜ್ಞಾನದ ಡಿಫಿನೇಷನ್ ಮಾಡ್ತಾರೆ, ಅರಿವನ್ನು ಡಿಫಿನೇಷನ್ ಮಾಡ್ತಾರೆ. ಆ ಅರಿವು ಲೋಕದಲ್ಲಿ ಇರುವ ಬೇರೆ ಅರಿವುಗಳಲ್ಲ, ಅದು ತನ್ನನ್ನು ತಾನು ಅರಿಯುವುದು, ತನ್ನನ್ನು ತಾನು ಹುಡ್ಕೊಳ್ಳೋದು, ಇದು ಬಹಳ ಶ್ರೇಷ್ಠವಾದ ಜ್ಞಾನ ಅಂತೇಳಿ ಅವರು ಆ ತಪ್ಪ ರಚನೆಗಳಲ್ಲಿ ಡಿಫೈನ್ ಮಾಡ್ತಾರೆ. ಮತ್ತು ಅಲ್ಟಿಮೇಟ್ಲಿ ಯಾವ ಪರತತ್ವವನ್ನು ದೈವವನ್ನು ಸತ್ಯವನ್ನು ಹುಡುಕ್ತಿದ್ರೆ ಅದು ನೀವೇ ಆಗಿದ್ದೀರಿ ಅಂತ, ಅದು ಅಲ್ಲಮ ಸ್ಕೂಲ್ ನಾವು ಕಂಟಿನ್ಯೂಷನ್ ಅಂತ ನನಗೆ ಅನಿಸುತ್ತದೆ. ನಾನೇ ಗುಹೇಶ್ವರ ಅನಲ್ಲ ಹಾಗೆ. ಮತ್ತು ಸ್ವರ್ಗ ನರಕಗಳನ್ನು ಅವರು ನಿರಾಕರಿಸ್ತಾರೆ. ಬಹಳ ಇಂಪಾರ್ಟೆಂಟು ದುಃಖ ಮತ್ತು ಆನಂದದ ಬಗ್ಗೆ ಚರ್ಚೆ ಮಾಡ್ತಾರೆ. ತುಂಬ ಜನ ಈ ಯೋಗಿಗಳ ಹೆಸರಲ್ಲಿ ಆನಂದ ಇದೆ, ಸಹಜ ಆನಂದ ನಿತ್ಯಾನಂದ ನಿತ್ಯಾನಂದ ಇಲ್ಲಿ ಬೇರೆ ನಿತ್ಯಾನಂದ. ಸೊ ತುಂಬ ಸಫಿಕ್ಸ್ಗಳು ಆನಂದ ಆನಂದ ಅಂತ ಇದೆ. ದುಃಖದ ಬಗ್ಗೆ ಮಾತಾಡ್ತಾರೆ, ಯೋಗದ ಬಗ್ಗೆ ಮಾತಾಡ್ತಾರೆ, ಬಹಳ ಇಂಪಾರ್ಟೆಂಟ್ ದೇಹದ ಬಗ್ಗೆ ಮತ್ತು ಮನಸ್ಸಿನ ಬಗ್ಗೆ ದೇಹದ ಬಗ್ಗೆ ತುಂಬ ಮಾತಾಡ್ತಾರೆ. ಸೊ ದೇಹ ಬಹಳ ಪವಿತ್ರವಾದ್ದು ಅನ್ನೋ ಒಂದು ಫಿಲಾಸಫಿ ಇಲ್ಲಿ ಇದೆ. ಇವರಲ್ಲಿ ತುಂಬ ಮೆಟಫರ್ಸು ಮೆಟಮಾರ್ಫಸಿಸ್ನ ಮೆಟಫರ್ಸ್ಗಳು ಬಹಳ ಇವೆ, ರೂಪಾಂತರದ ಮೆಟಫರ್ಸ್. ಹತ್ತಿ ನೂಲಾಗಿ ಬಟ್ಟೆ ಆಗು, ಕಬ್ಬಿಣ ಚಿನ್ನ ಆಗು, ಬಿದಿರು ಬಿದಿರು ನೀನಾರಿಗಲ್ಲದೊಳೆ ಹಾಡಲ್ಲ ತಾವು ಕೇಳಿದ್ದೀನಿ, ಬೆಣ್ಣೆ ತುಪ್ಪ ಆಗು, ಈ ಮೆಟಫರ್ಸ್ಗಳಲ್ಲಿ ಬರೀತಾರೆ. ಮಣ್ಣು ಮಡಿಕೆ ಆಗು, ಈ ಮೂಲಕ ಮನುಷ್ಯ ಸಾಮಾನ್ಯ ಮನುಷ್ಯ ಸಾಧನೆಯಿಂದ ಒಂದು ವಿಶಿಷ್ಟ ಮನುಷ್ಯನಾಗಬಹುದು ಎಂಬ ಒಂದು ಮನುಷ್ಯನ ಕಾನ್ಸೆಪ್ಟನ್ನು ಅವರು ಮಂಡಿಸ್ತಾರೆ. ಈ ಮೆಟಫರ್ಗಳ ಮೂಲಕ ಒಂದು ಮನುಷ್ಯನ ಮೇಲ್ಚಲನೆಯನ್ನು ಮನುಷ್ಯನ ಬದಲಾವಣೆಯನ್ನು ಮಂಡಿಸ್ತಾರೆ. ಯಾಕೆ ಈ ಗುರುಪಂಥಗಳಲ್ಲಿ ದಲಿತರು ಲೋವರ್ ಕಾಸ್ಟ್ನವರು ಕೆಳ ಚಮ್ಮಾರರು ಈ ಥರದ ವೃತ್ತಿಯವರು ಯಾಕೆ ಇದರಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ಬಹುಶಃ ಇಲ್ಲಿ ಇರುವ ಐಡೆಂಟಿಟಿಗಳನ್ನು ವಿಸರ್ಜನೆ ಮಾಡಿ ಹೊಸ ಒಂದು ಐಡೆಂಟಿಟಿಗಳನ್ನು ಇದು ಕೊಡ್ತಾ ಇದೆ. ಆ ಹೊಸ ಐಡೆಂಟಿಟಿ ಯಾವ ಥರದ್ದು ಅಂದರೆ ಒಂದು ಸ್ಟ್ರಾಂಗ್ ಇಂಡಿವಿಜುವಲ್ ಆದ ಮತ್ತು ಸ್ವಾಭಿಮಾನ ತುಂಬಿದಂತಹ ಜನರು. ನಾನು ಇವರ ಹತ್ರ ಮಾತಾಡಿದ್ದೇನೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ, ನಾ ಹೋಗಲ್ಲ ಟೆಂಪಲ್ಗೆ, ನಾ ಹೋಗಲ್ಲ ಜಾತ್ರೆಗೆ ಅಂತ ಹೇಳ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಒಂದು ಕನ್ವಿಕ್ಷನ್ ಇದೆ ಅವರಿಗೆ. ಗುರು ಪಂಥದಲ್ಲಿ ಗುರು ಪೂಜೆ ಮಾತ್ರ ಮಾಡ್ತಾರೆ. ನೀವು ಕೋಲಾರ ಜಿಲ್ಲೆಯಲ್ಲಿ ನೋಡಿದ್ರೆ ಅವ್ರ ಎಲ್ಲರ ಮನೆಗಳಲ್ಲಿ ಒಂದು ದೊಡ್ಡ ಫೋಟೋ ಇದೆ, ಅದು ಗುರು ವಂಶ ವೃಕ್ಷ, ದೊಡ್ಡ ಮರ ಅದರಲ್ಲಿ ಎಲೆಗಳೆಲ್ಲ ಇವೆ, ಅದರಲ್ಲಿ ಇಡೀ ವಂಶ ವೃಕ್ಷ ಇದೆ, ಅದನ್ನು ಮಾತ್ರ ಮಾಡ್ತಾರೆ. ನಂಬಿಕೆ ಆಗದೆ ಇರೋಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಅಥವಾ ಸ್ಟ್ರಾಂಗ್ ಇಂಡಿವಿಜುವಲ್ಸನ್ನು ಈ ಫಿಲಾಸಫಿ ಕ್ರಿಯೇಟ್ ಮಾಡಿದೆ ಅಂತ ನನಗೆ ಅನಿಸ್ತದೆ. ಎರಡನೇದು ಪೊಯಿಟ್ರಿ. ನನಗೆ ಕೇಳಿದ್ರೆ ಕರ್ನಾಟಕದಲ್ಲಿ ನನಗೆ ಬೀಂಗ್ ಎ ಸ್ಟೂಡೆಂಟ್ ಆಫ್ ಲಿಟ್ರೇಚರ್ ನನಗೆ ಪಂಪದಿಂದ ಈ ಲಿಟ್ರ ಟ್ರೆಡಿಷನ್ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿದೆ, ಕಲಿಸಿದ್ದೀವಿ. ಆದರೆ ನಮ್ಮ ಲಿಟ್ರೇಚರ್ನಲ್ಲಿ ಇವ್ರನ್ನ ನಾವು ಚರ್ಚೆನೆ ಮಾಡೋದಿಲ್ಲ. ಈಗ ವಿಶ್ವನಾಥ್ ಶರೀಫ್ ಎಲ್ಲ ಬಂದಿದ್ದಾರೆ, ಆದರೆ ನನ್ನ ಪ್ರಕಾರ ಬಹಳ ಶ್ರೇಷ್ಠ ಕವಿಗಳು ಯಾರು ಅಂತ ಐದು ಜನ ಕೇಳಿದ್ರೆ ಅವಿಸೆ ಕಟ್ಕೊಂಡು ಮಾಡಿ ಬೇಡಪ್ಪ. ಗುರುಪೀರ ಖಾತ್ರಿ ನಮ್ಮ ಅಫ್ಕೋರ್ಸ್ ವಿಶ್ವನಾಥ್, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಶಂಕರಾನಂದ ಶಿವಯು, ತುಂಬ ಜನ ಗ್ರೇಟ್ ಪಾಯಿಂಟ್ಸ್ ಇದ್ದಾರೆ. ಈಗ ಮೀರ ಕರ್ನಾಟಕದ ದಕ್ಷಿಣಿಯಲ್ಲಿ ಬರೆದಂತಹ ಕವಿ. ಸೊ ಇಲ್ಲೊಂದು ಬೇರೆ ಲಿಟ್ರರಿ ಟ್ರೆಡಿಷನ್ ಇದೆ, ಅದನ್ನು ಲಿಟ್ರೇಚರ್ ಸ್ಟೂಡೆಂಟ್ಸು ನೋಡೇ ಇಲ್ಲ, ಅಧ್ಯಯನನೇ ಮಾಡಿಲ್ಲ. ಅದಕ್ಕೊಂದು ಕಾರಣ ನಮಗೆ ಫಿಲಾಸಫಿಯ ಒಂದು ಪ್ರವೇಶನ ಇಲ್ಲದೇ ಇರೋದು ಒಂದು ಕಾರಣ ಅಂತ ನನಗೆ ಅನಿಸ್ತದೆ. ಆದರೆ ಈ ಪಠ್ಯ ಅಧ್ಯಯನ ಮಾಡುವಾಗ ಕವಿತೆ ರಚನೆ ಮಾಡದಿರುವ ಬಹಳ ಜನ ಸಂತರು ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಫಾರ್ ಎಕ್ಸಾಂಪಲ್, ಮುಕುಂದೂರ ಸ್ವಾಮಿ ಆಫ್ ಅರಸೀಕೆರೆ ರೀಜನ್ ಈಸ್ ವೆರಿ ಪಾಪ್ಯುಲರ್ ಸೇಂಟ್, ಬಟ್ ಏನು ರಚನೆ ಇಲ್ಲ ಅವರಿಗೆ, ಸಿದ್ಧಾರ್ಥ. ಸೊ ಆ ಥರದ ಕವಿಗಳಲ್ಲದವರು ಇದ್ದಾರೆ. ಸೊ ಒಂದು ದೊಡ್ಡ ಕಾರ್ಪಸ್ ಆಫ್ ಲಿಟ್ರೇಚರ್ ಇವರು ಕ್ರಿಯೇಟ್ ಮಾಡಿದ್ದಾರೆ. 50 ಸಂಪುಟ ಅಂತ ನಾನು ಹೇಳಿದೆ, ಇನ್ನೂ ಬೇಕಾದಷ್ಟು ಇರ್ಬೋದು. ಮ್ಯೂಸಿಕ್, ಮ್ಯೂಸಿಕ್ ಇಲ್ಲದೆ ಈ ತತ್ವಪದಗಳನ್ನು, ಈ ಟ್ರೆಡಿಷನನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಅಖಿಲ ಭಾರತ ಲಕ್ಷಣ ಕೂಡ. ಶಬ್ನಮ್ ಅದರ ಮೇಲೆ ಕೆಲಸ ಮಾಡಿದ್ದಾರೆ, ಎಲ್ಲ ಆರೂಢ ಈ ಗುರು ಪಂಥಗಳು ಸಂಗೀತವನ್ನು, ಹಾಡನ್ನು ಬಳಸ್ತಾರೆ. ಸೂಫಿಗಳಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ನಾವು ಕಲ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದಿದೆ. ಸೊ ಹಾಡು, ಗಾಯನ ಅದು ಮೈಮರೆಯುವ ಸಂಗತಿ ಮಾತ್ರ ಅಲ್ಲ, ಅದು ಸಾಧನೆಯ ಒಂದು ಉಪಕರಣವಾಗಿ ಇಲ್ಲಿ ಬರ್ತದೆ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು 1,000 ತಂಡಗಳಿವೆ. ಐ ವುಡ್ ಲೈಕ್ ಟು ಗೋ ಟು ಪ್ಲೇಸಸ್. ಒನ್ ಈಸ್ ಅಂಬಾಪಠ ಫ್ರಮ್ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ, ಅದು ದೇವಿ ಆರಾಧನೆ ಇರುವಂಥ ಜಾಗ. ಅಲ್ಲಿ 500 ತಂಡಗಳು ಹಾಡ್ತಾ ಇರ್ತಾರೆ. 500 ತಂಡಗಳು ಸುಮ್ಮನೆ ಕಲ್ಪಿಸ್ಕೊಳ್ಳಿ, 500 ತಂಡಗಳು ಹಾಡ್ತಾ ಇದ್ದಾರೆ. ನೋ ಲಿಸನರ್ಸ್ ಸಮ್ಟೈಮ್ಸ್ ಈವನ್ ಇನ್ ಕೈವಾರ 1,000 ತಂಡಗಳು ಬರ್ತದೆ. ಕರ್ನಾಟಕದಲ್ಲಿ ಸಂಗೀತದ ಜಾತ್ರೆಗಳಿವಲ್ಲ, ಈವನ್ ಅಕಲ್ ಕೋಟ್. ಸೊ ನಾವು ಕರ್ನಾಟಕ ಕಲ್ಚರ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ, ಏನದು ಅದರಲ್ಲಿ ಇವರು ಇಲ್ವಲ್ಲ, ಎಲ್ಲಿದ್ದಾರೆ ಇವರು, ಯಾವ ಟ್ರೆಡಿಷನಲ್ಲಿ ಇಲ್ವಲ್ಲ, ಅದು ಜನರಲ್ಲಿ ಇದ್ದಾರೆ, ಜನರ ಭಾಗವಾಗಿ ಇದ್ದಾರೆ. ಈ ಆಬ್ಸೆನ್ಸ್ ಇದೆಯಲ್ಲ, ನಾವು ಮಂಡಿಸ್ತಾ ಇರೋ ಕರ್ನಾಟಕ ಸಂಸ್ಕೃತಿ, ಕರ್ನಾಟಕ ಚರಿತ್ರೆಯಲ್ಲಿ ಇವರ ಆಬ್ಸೆನ್ಸ್ ಇದೆಯಲ್ಲ, ಇದು ಬಹಳ ಖತರ್ನಾಕ್ ಆಬ್ಸೆನ್ಸ್ ಅಂತ ನನಗೆ ಅನಿಸ್ತದೆ. ಸ್ನೇಹಿತರೆ, ಈ ನನಗೆ ಸಾಮಾಜಿಕವಾಗಿ ಇದು ಬಹಳ ಇಂಪಾರ್ಟೆಂಟ್ ಅಂತ ಯಾಕೆ ಅನಿಸ್ತಿದೆ ಅಂದರೆ, ಇದರಲ್ಲಿ ಹೆಚ್ಚಾಗಿ ದುಡಿಯುವ ವರ್ಗದವರು ಇರ್ತಾರೆ. ನನ್ನ ಎಷ್ಟೋ ಸಲ ಗಾಯಕರನ್ನು ಭೇಟಿ ಮಾಡುವಾಗ ಅವರು ಹೊಲಕ್ಕೆ ಹೋಗಿರ್ತಾರೆ, ಹೊಲದಿಂದ ಬರ್ತಾರೆ. ತುಂಬ ಜನ ಆರ್ಟಿಸಮ್ ಕ್ಲಾಸಸ್, ಪರ್ಟಿಕ್ಯುಲರ್ಲಿ ವೀವರ್ಸ್ ಇದ್ದಾರೆ, ಚರ್ಮಕಾರರಿದ್ದಾರೆ. ಯಾಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದುಡಿಯುವ ಜನ ತ್ರೌಟ್ ಇಂಡಿಯಾ ಅಂತ ಕಾಣ್ತದೆ? ನಮ್ಗೆ ರವಿದಾಸ್ ಗೊತ್ತಿದೆ, ಚರ್ಮಕಾರ, ನೇಕಾರ ಕಬೀರ್ ಗೊತ್ತಿದೆ. ಸೊ ದೊಡ್ಡ ಪ್ರಮಾಣದಲ್ಲಿ ದುಡಿಯುವ ಜನ ಇದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದು ಕೂಡ ನನಗೆ ಇಂಪಾರ್ಟೆಂಟ್, ಈ ಕ್ಲಾಸ್ ಈ ಸ್ಕೂಲ್ಗಳಲ್ಲಿ ಗುರುತಿಸ್ಕೊಂಡ್ರು. ಮತ್ತು ಕಾಸ್ಟ್ ಬಗ್ಗೆ, ಜಾತಿ ಬಗ್ಗೆ, ವರ್ಣದ ಬಗ್ಗೆ ತುಂಬ ಬಿಟ್ಟರಾದ ಕ್ರಿಟಿಸಿಸಮ್ ಇದೆ, ತುಂಬ ಬಿಟ್ಟರಾದ ಕ್ರಿಟಿಸಿಸಮ್ ಇದೆ. ನಾನು ಐ ವುಡ್ ಲೈಕ್ ಟು ಕೋಟ್ ಎ ಲೈನ್ ಫ್ರಮ್ ಕೈವಾರ. ಈ ಜಾತಿ ವಾರಮು ಎರಗಲೇಮಯ್ಯ, ಸ್ತ್ರೀ ಪುರುಷ ಜಾತುಲಿವಿ, ಸೃಷ್ಟಿಲೋ ರಂಡು. ಈ ಥರದ ತುಂಬ ಲೈನ್ಸ್ ನೀವು ಪಿಕಪ್ ಮಾಡ್ಬೋದು. ನನಗನ್ಸುತ್ತೆ ಸುಧಾ, ನಮ್ಮ ವಚನಕಾರರಿಗಿಂತ ತುಂಬ ಹೆಜ್ಜೆ ಮುಂದೆ ಹೋಗಿದ್ದಾರೆ ಆ ವಿಷಯದಲ್ಲಿ. ಒಂದು ಬೆಕ್ಕಿನ ಮೆಟಫರ್ ಕೊಡ್ತಾರೆ ಅವರು, ಮೈಲಾರ ಶರಣರು. ಒಂದು ಬೆಕ್ಕು ಎಲ್ಲರ ಮನೆಗೆ ಹೋಗಿ ಹಾಲು ಕುಡಿಯುತ್ತೆ, ಅದಕ್ಕೆ ಹೋಗುವಾಗ ಜಾತಿ ಅಂತ ಇರಲ್ಲ. ಕ್ವಾಮಟಿಗರ ಮನೆಗೆ, ಬ್ರಾಹ್ಮಣರ ಮನೆಗೆ ಹೋಗಿ ಹಾಲು ಕುಡಿಯುತ್ತೆ. ಈ ಮೆಟಫರ್ಗಳೆಲ್ಲ ಅವ್ರು ಎಷ್ಟು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಕಾಸ್ಟ್ ಕುರಿತು ಅವರು ಭಿನ್ನಭೇದವ ಮಾಡಬೇಡಿ. ಭಿನ್ನಭೇದ ತುಂಬ ಹಾಂಟ್ ಮಾಡಿದೆ ಅವರಿಗೆ, ಈ ಸಾಮಾಜಿಕ ಹೈರಾರ್ಕಿ ಹಾಂಟ್ ಮಾಡಿದೆ, ಅದನ್ನು ನಿರಾಕರಿಸ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ರು ಯಾರೋ ಬಂದು ಹೇಳ್ತಾರೆ ಮುಕುಂದ್ರ ಸ್ವಾಮಿಗೆ, ಸ್ವಾಮೀಜಿ ದೇವಸ್ಥಾನಕ್ಕೆ ಹೋಗಿದ್ರಿಂದ ಒಬ್ಬ ಹರಿಜನ ದೇವ್ರ ಮೈಲಿಗೆ ಆಗಿದೆ, ತೊಳಿತಾ ಇದ್ದಾರೆ ದೇವಸ್ಥಾನ. ಹೌದೇನಪ್ಪ, ದೇವ್ರಿಗೆ ಮೈಲಿಗೆ ಮಾಡೋಷ್ಟು ಪವರ್ಫುಲ್ ಅವನು, ಎಂಥ ಪವರ್ಫುಲ್ ಮನುಷ್ಯನಪ್ಪ ಅವನು. ಅವನ ಹತ್ರ ಇದ್ದಕಂಡ್ರೆ ಪವರ್ ಅಲ್ಲಿ ಇಲ್ಲ. ಸೊ ಈ ಥರದ ತುಂಬ ಮಿತ್ಗಳನ್ನು ಅನಲೈಸ್ ಮಾಡಿದರೆ, ಇವರು ಕಾಸ್ಟ್ ಸಿಸ್ಟಮ್ ವಿರುದ್ಧ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಜನರಿಗೆ ಒಂದು DSS ಎಲ್ಲ ಜನರ ಎಮ್ಯಾನ್ಸಿಪೇಷನ್ಗೆ ಬಿಡುಗಡೆ ಮಾಡೋದು ಮುಂಚೆ ಯಾರು ಹಳ್ಳಿಗಳಲ್ಲಿ ದಲಿತರನ್ನು ಸ್ವಾಭಿಮಾನ ಕಾಪಾಡಿದವರು ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗಿದೆ. ಸಾಮಾಜಿಕ ಆಧುನಿಕ ಚಳವಳಿಗಳು ಬಾರದ ಮುಂಚೆ, ಅಂಬೇಡ್ಕರ್ ಬಾರದ ಮುಂಚೆ ಯಾರು ಇಷ್ಟು ಶತಮಾನಗಳಲ್ಲಿ? ಸಟ್ಟಲ್ಲಿ ಗುರುಪಂಥಗಳು ಅಂತ ನನಗೆ ಅನಿಸುತ್ತೆ. ಕೋಲಾರದಲ್ಲಿ ಕೋಲಾರ 90% ಸಿಂಗರ್ಸ್ ಸಾಧಕ ದಲಿತ್ಸ್. ರೆಡ್ಡಿ ಫ್ಯೂಡಲಿಸಮ್ ತುಂಬ ಇರುವಂತಹ ಜಾಗದಲ್ಲಿ ಈ ಗುರು ಸ್ಕೂಲ್ಗಳು ಬಂದಿವೆಯಾ ಅಂತ. ಬಹಳ ಇಂಪಾರ್ಟೆಂಟ್ ಅಂದರೆ ಶವ ಸಂಸ್ಕಾರ ಮತ್ತು ಫುಡ್, ಒಟ್ಟಿಗೆ ಫುಡ್ ತಗೊಳ್ತಾರೆ. ಫುಡ್ ಆ್ಯಕ್ಚುಲಿ ದೀಕ್ಷೆ ಕೊಡುವಾಗ ಎಂಜಲ್ ಗುರು ಕುಡಿದ ಹಾಲನ್ನು ಶಿಷ್ಯ ಕುಡಿಬೇಕು. ಸೊ ಎಂಜಲ್ ಮತ್ತು ಶವ ಸಂಸ್ಕಾರದಲ್ಲಿ ಯಾವುದೇ ಶಿಷ್ಯ ಸತ್ರು ಎಲ್ಲರೂ ಬಂದು ಶವ ಸಂಸ್ಕಾರ ಮಾಡ್ತಾರೆ. ಅವ್ರದ್ದೇ ಬೇರೆ ಮನೆ ಕೊಡೋದಿಲ್ಲ, ಕುಟುಂಬಕ್ಕೆ ಕೊಡೋದಿಲ್ಲ. ಆ ಶವ ಸಂಸ್ಕಾರದಲ್ಲಿ ಕೂಡ ನಾವು ನೋಡ್ಬೋದು. ಇನ್ಫ್ಯಾಕ್ಟ್ ಸೂಫಿ ದೀಕ್ಷೆ ತಗೊಂಡವ್ರಿಗೆ ಎರಡು ಹೆಸರಿರ್ತದೆ, ಫಾರ್ ಎಕ್ಸಾಂಪಲ್ ಬಸವರಾಜ್ ಖಾತ್ರಿ ಅಂತಿದ್ದೆ. ನಾನೇನು ಹೇಳಿದೆ, ಆ ಸಿದ್ದರಾಮ್ ಕಲಬುರ್ಗಿ ಅವ್ರನ್ನ ಕಬ್ರಸ್ತಾನದಲ್ಲಿ ಸೂಫಿ ದರ್ಗಾದಲ್ಲಿ ಹತ್ರ ಸಮಾಧಿ ಮಾಡಿದ್ದಾರೆ. ಸೊ ಭೋಜನ ಮತ್ತು ಎಂಜಲು ಮತ್ತು ಶವ ಸಂಸ್ಕಾರಗಳಲ್ಲಿ ಕೂಡ ಅವರು ತಮ್ಮ ಜಾತಿಯನ್ನು ಮುರಿತಾರೆ ಅಂತ ನನಗೆ ಅನ್ನಿಸ್ತದೆ. ಮುಖ್ಯವಾಗಿ ಜೆಂಡರ್, ನೀವು ನೋಡಿದ್ರೆ ಮಹಿಳೆಯರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿದ್ದಾರೆ ಅಂತ. ನಾನಲ್ಲಿ ಒಂದೆರಡು ಮುದುಕಿಯರು ಗುಲ್ಬರ್ಗದಲ್ಲಿ ಹಾಡ್ತಾ ಇದ್ರು ಶಿಶುನಾಡು. ನನ್ನನ್ನೇ ನಾನು ತಿಳ್ಕೊಂಡೆ, ನಾನು ಬೇಕಾದ ಗಂಡನ ಪಡ್ಕೊಂಡೆ. ಸೊ ಗಂಡ ಈಸ್ ಸಿಂಬಲ್ ದೇರ್ ಮೆಟಫರ್. ಸೊ ಅವಳು ಹೇಳ್ತಿದ್ದ ವಿಧಾನ ಅಂದರೆ ಆ ಲೈಂಗಿಕ ಹಕ್ಕನ್ನು ಪ್ರತಿಪಾದನೆ ಮಾಡುವ ಒಂದು ಸ್ತ್ರೀವಾದಿ ಥರ ಇತ್ತು ನನಗೆ. ನಮಗೆ ಬೇರೆ ಬೇರೆ ಬಗ್ಗೆ ಸ್ತ್ರೀವಾದಿಗಳನ್ನು ಟ್ರೆಡಿಷನಲ್ಲಿ ಇವೇ ಇರಬಹುದು ಅಂತ ನಾವು ಹುಡುಕಬೇಕು ಅಂತ ನನಗೆ ಅನಿಸ್ತದೆ. ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ತುಂಬ ಜನ ಮಹಿಳೆಯರು ವಿಧವೆಯರು ಭಾಗವಹಿಸಿದ್ದಾರೆ. ಸೊ ಒನ್ ಆಫ್ ದಿ ಸಿಂಗರ್ಸ್, ಐ ಮೀನ್ ಒನ್ ಆಫ್ ದಿ ಪೋಯೆಟ್ಸ್, ಗಂಗಮ್ಮ ಬಿದನೂರು ಗಂಗಮ್ಮ, ಶಿ ವಾಸ್ ವಿಡೋ. ಅವಳಿಗೆ ಮಗು ಇತ್ತು. ಅವಳು ಕ್ಲೈಮ್ ಮಾಡ್ತಾಳೆ ನನ್ನ ಮಗು ಇದು ಅಂತ, ನನ್ನ ಮಗು ಇದು ಅಂತ ಕ್ಲೈಮ್ ಮಾಡ್ತಾಳೆ. ಹಿಸ್ ಮಗು ಈಸ್ ಗ್ರೇಟ್ ಪೋಯೆಟ್ ಕಟ್ಕೊಂಡು ಮಾಡಿ ಮಾಡಪ್ಪ. ಸೊ ಮಹಿಳೆಯರು ತಮ್ಮ ಲೈಂಗಿಕ ಸ್ವಾತಂತ್ರ್ಯವನ್ನು, ತಾಯ್ತನದ ಹಕ್ಕನ್ನು, ಹೆಂಡತನದ ಹಕ್ಕನ್ನು ಪ್ರತಿಪಾದಿಸುವ ತುಂಬ ಎಕ್ಸಾಂಪಲ್ ಸಿಗುತ್ತೆ. ಕವಿಗಳು ತುಂಬ ಕಡಿಮೆ ಇದ್ದಾರೆ, ಆದರೆ ಹಾಡುಗಾರರು ತುಂಬ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಪಟ್ಕಲಲ್ಲಿ ಒಂದು ಹಾಡು ಮುಟ್ಟಿನ ಬಗ್ಗೆ ಮಾತಾಡ್ತಾನೆ, ಕಟ್ಕೊಂಡು ಮಾಡಿ ಮುಟ್ಟಚೆಟ್ಟಿನೊಳಗೆ ಬಂದು ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಮುಟ್ಟು ಚೆಟ್ಟು ಅಂತೀರಿ ಅಂತ ಮುಟ್ಟಿನ ಬಗ್ಗೆ ಮಾತಾಡ್ತಾನೆ. ಸೊ ಕೊನೆಯದಾಗಿ ಸ್ನೇಹಿತರೆ, ನನಗೆ ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ಇದರ ಇಂಟ್ರೋ ರಿಲಿಜನ್ ಅಥವಾ ಸೆಕ್ಯುಲರಿಸಮ್ ಶಬ್ದ ಸರಿಯೋ ಅಲ್ಲೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಆರೋಡ, ಅವಧೂತ ಮತ್ತು ಸೂಫಿ ಸ್ಕೂಲ್ಸ್ಗಳು ತುಂಬ ಮಿಕ್ಸಪ್ ಆಗಿವೆ. ಅಫ್ಕೋರ್ಸ್ ವಾರ್ಕರಿಯನ್ ಮಾನ್ಭಾವ ಕೂಡ ಸೊಲಾಪುರ ಕೊಲ್ಹಾಪುರ ರೀಜನಲ್ಲಿ ಮಿಕ್ಸಪ್ ಆಗಿದೆ. ನಂಬುತ್ತಿದೆ ಜನಾರ್ದನ್ ಸ್ವಾಮಿಯ ಶಿಷ್ಯ ಶೇಖ್ ಅಹಮದ್ ಸಮಾಧಿ ಇದರಲ್ಲಿದೆ, ದೇವಗಿರಿಯಲ್ಲಿ ಸಮಾಧಿ ಇದೆ ಶೇಖ್, ಅವನ ಶಿಷ್ಯ ತುಕಾರಾಮ್. ಸೊ ಸೂಫಿ ಮತ್ತು ಮಾನ್ಭಾವ ಸ್ಕೂಲ್ಗಳು ಯಾವ ಥರ ಇನ್ಫ್ಲುಯೆನ್ಸ್ ಮಾಡಿ, ನನಗೆ ತುಕಾರಾಮ್ನ ಒಂದು ಪದ್ಯ ನನ್ನ ನೆನಪಿಟ್ಟು, ಆವೋ ಕೇಶವ ಖಲಂದರ್ ತುಕಾರಾಮ್ ಕೈಕ ಅಭಂಗ, ಆವೋ ಕೇಶವ ಖಲಂದರ್ ತನು ಮಸ್ಜಿದ್ ಮನಮುಗುಲಾನ. ಸೊ ಈ ರಚನೆಗಳಲ್ಲಿ ಸೂಫಿ ಪರಿಭಾಷೆಯನ್ನು ನಾವು ತುಂಬ ನೋಡಬಹುದು. ಅಂದರೆ ರಾಮ್ ರಹೀಮ್ ಕಾನ್ಸೆಪ್ಟನ್ನು ಕಬೀರ್ ತಂದರು. ನನಗನ್ಸುತ್ತೆ ಈಗ ನಮ್ಮ ಕಮ್ಯುನಲಿಸಮ್ ಬರೋಕ್ಕೆ ಮುಂಚೆನೇ ಹಿಂದೂ ಮುಸ್ಲಿಂ ಡಿವಿಷನ್ನು ಇಂಡಿಯಾದಲ್ಲಿ ಕಾಣಿಸ್ಕೊಂಡಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಅದನ್ನು ಉದ್ದಕ್ಕೂ ಈ ಸಂತರು ಅಟೆಂಡ್ ಮಾಡಿದ್ದಾರೆ, ಹಿಂದೂ ಮುಸ್ಲಿಂ ಡಿವಿಷನನ್ನು ತುಂಬ ಅಟೆಂಡ್ ಮಾಡಿದ್ದಾರೆ. ಹೀಗಾಗಿ ಇಡೀ ಕರ್ನಾಟಕದಲ್ಲಿ ತುಂಬ ಗುರು ಶಿಷ್ಯ ಪರಂಪರೆಗಳು ಹಿಂದೂ ಮುಸ್ಲಿಮ್ಗೆ ನೀವು ನೋಡ್ಬೋದು. ಶಿಶುನಾಳ ಗೋವಿಂದ ಭಟ್ಟ ಅಂತ ಗೊತ್ತಿದೆ ನಿಮಗೆ, ಅಲ್ಲಿ ಪೀರಾಣಿಯಲ್ಲಿ ಶಿಲವೇರಿ ಶಿವಪ್ಪ, ಮಡಿವಾಳಪ್ಪ ಅಂಡ್ ಚೆನ್ನೂರು ಜಲಾಲ್ ಸಾಬ್, ನಂಗಾಶಾ ಸೂಫಿ ಅಂಡ್ ಹಿಸ್ ಡಿಸಿಪಲ್ ಮಹಿಪತಿ ದಾಸ್ ಅಂಡ್ ಕಳವಿ ಬಾಗಿ ರಂಗಪ್ಪ ಅಂಡ್ ಗರೀಬ್, ಈ ಥರ ತುಂಬ ಜನ. ಕೊನೆಯದಾಗಿ ನನಗೆ ಈ ಸ್ಕೂಲ್ಗಳನ್ನು ಅಧ್ಯಯನ ಮಾಡ್ತಾ ಇದ್ದೀನಿ, ಈ ಸ್ಕೂಲ್ಗಳಲ್ಲಿ ಒಂದು ದೇಶೀ ವಿಚಾರವಾದ, ಅಂದರೆ ನಾವು ನಾಸ್ತಿಕವಾದವನ್ನು ಕಾರಂತರ ಅಲ್ಲಿ ಇನ್ನೆಲ್ಲೆಲ್ಲೋ ನಿಶೆಯಲ್ಲೆಲ್ಲ ನೋಡ್ತೀವಿ, ಇನ್ನೊಂದು ಬಗೆಯ ಒಂದು ವಿಚಾರವಾದ ಇದೆ. ಆ ವಿಚಾರವಾದ ಯಾವುದು ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಅದು ದೇವರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಸ್ವರ್ಗ ನರಕಗಳ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಮನುಷ್ಯರ ಬಗ್ಗೆ, ಮನುಷ್ಯನ ಘನತೆ ಬಗ್ಗೆ ಮಾತಾಡ್ತದೆ. ಈ ರ್ಯಾಷನಲಿಸಮನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಮತ್ತು ಇಲ್ಲಿ ಕಮ್ಯುನಿಸಮ್ ಮತ್ತು ಫಂಡಮೆಂಟಲಿಸಮ್ ಹುಟ್ಟಕ್ಕೆ ಬಹಳ ಕಷ್ಟವಾಗಿರುವಂತಹ ಒಂದು ಭೂಮಿಕೆ ಇದೆ. ಸೊ ನಾವು ಭಾರತವನ್ನು ಕಮ್ಯುನಲಿಸಮ್ ಮತ್ತು ಫಂಡಮೆಂಟಲಿಸಮ್ ಆಚೆ ತಗೊಂಡು ಹೋಗಬೇಕು ಅಂದರೆ ಈ ಗುರು ಪಂಥಗಳಲ್ಲಿ ಏನಾದರೂ ಒಂದು ಅವಕಾಶ ಇದೆಯಾ, ಅಲ್ಲಿ ಏನಾದರೂ ನಮಗೆ ದಾರಿ ಇದೆಯಾ ಅನ್ನೋದು ಪ್ರಶ್ನೆ ನನಗೆ ಕಾಡ್ತದೆ. ಇಲ್ಲೊಂದು ದೊಡ್ಡ ಒಂದು ಬಹುತ್ವದ ಒಂದು ಲೋಕ ಇದೆ ಅಂತ ನಾನು ಫುಡ್ ಕಲ್ಚರ್ನಲ್ಲಿ, ರಿಚುವಲ್ಗಳಲ್ಲಿ, ಭಾಗವಹಿಸುವಿಕೆಗಳಲ್ಲಿ, ದೀಕ್ಷೆ ಕೊಡೋದರಲ್ಲಿ, ಭಾಷೆನಲ್ಲಿ. ಒಬ್ಬನೇ ಸಂತ ಎರಡು ಮೂರು ಭಾಷೆಗಳಲ್ಲಿ ಮಾತಾಡ್ತಾನೆ, ಮತ್ತು ಒಂದೇ ರಚನೆಯಲ್ಲಿ ಮೂರು ನಾಲ್ಕು ಭಾಷೆಗಳು. ಫಾರ್ ಎಕ್ಸಾಂಪಲ್ ಮಹಿಪತಿ ರಾವ್ ಅವರೆಲ್ಲರೂ ತೆಲುಗಲ್ಲಿ ಶುರು ಮಾಡಿ ಕನ್ನಡಕ್ಕೆ ಶಿಫ್ಟ್ ಆಗಿ ಉರ್ದುಗೆ ಹೋಗಿ ಮತ್ತೆ ಕನ್ನಡಕ್ಕೆ ಬರೋದು, ಈ ಥರ ಡೆಲಿಬ್ರೇಟ್ ಕಂಪೋಸಿಷನ್ ಅಂತ ನನಗೆ ಅನಿಸ್ತದೆ. ಸೊ ಒಂದು ಬಗೆಯ ಬಹುತ್ವದ ಸಂಸ್ಕೃತಿಯನ್ನು ಇಲ್ಲಿ ಅವರು ಮಂಡಿಸ್ತಾರೆ. ಬಹಳ ಮುಖ್ಯವಾಗಿ ಒಂದು ಪ್ರೇಮದ ಫಿಲಾಸಫಿಯನ್ನು ಇದರಲ್ಲಿ ಮಂಡಿಸ್ತಾರೆ. ಹೀಗಾಗಿ ಅಧ್ಯಯನ ಮಾಡೋದರಲ್ಲಿ ಭಾರತದ ಮುಂದಿನ ಮುಂದಿನ ನಮ್ಮ ಸಮಾಜದ ಒಂದು ಕಲ್ಪನೆಗಳು ಇವೆಯಾ, ಹುಡುಕಾಡಬಹುದಾ ಅನ್ನೋ ಒಂದು ಪ್ರಶ್ನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ತರೀಕೆ ತುಂಬ ಧನ್ಯವಾದಗಳು. ಯಾಕಂದರೆ ಇಷ್ಟೊಂದು ಪ್ರಮುಖವಾಗಿರುವ ಇದನ್ನು ನಮ್ಮ ಮುಂದೆ ಇಟ್ಟಿದ್ದೀರ. ಇದನ್ನು ಒಂದು ದೊಡ್ಡ ಸಮಸ್ಯೆ ಏನಂದರೆ, ನೀವು ಹೇಳ್ತಾ ಇದ್ದಲ್ವಾ, ಇವರೆಲ್ಲ ಇಷ್ಟೊಂದು ಪರಂಪರೆ ಇದೆ, ಒಂದು ಸಂಸ್ಕಾರ ಇದೆ, ಆದರೆ ನಮ್ಮ ಟೆಕ್ಸ್ಟಲ್ಲಿ ಯಾರೂ ಇಲ್ಲ. ಎಲ್ಲಿದೆ ಅವರೆಲ್ಲ? ನಾವು ಸೋಷಿಯಲ್ ಸೈನ್ಸ್ ಅಂತ ಓದುವಾಗ ಇವರೆಲ್ಲ ಹೇಗೆ ಅದನ್ನು ನಾವು ನಮ್ಮ ಟೆಕ್ಸ್ಟ್ ಒಳಗಡೆ ತೊಗೊಂಡ್ಬರಬೇಕು ಅಂತ ಅದೊಂದು ಸಮಸ್ಯೆ ಇದೆ. ನಾವು ಆಸ್ ಅಕಾಡೆಮಿಕ್ಸ್ ಇಟ್ ಬಿಕಮ್ಸ್ ಅ ಬಿಗರ್ ಇಶ್ಯೂ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರೆಪ್ರೆಸೆಂಟಿಂಗ್. ಇಟ್ಸ್ ಎ ವೆರಿ ರಿಚ್ ಟಾಕ್ ದಟ್ ವಿ ಹರ್ಡ್. ಐ ಆಮ್ ಶೋರ್ ದರ್ ಆರ್ ಮೆನಿ ಕ್ವೆಶ್ಚನ್ಸ್ ಆ್ಯಂಡ್ ಡಿಸ್ಕಷನ್ಸ್ ಅರೌಂಡ್ ಇಟ್. ಮೈ ನಾವು ಇನ್ವೈಟ್ ನರೇಶ್ ಟು ಗಿವ್ ಅಸ್ ಅ ಬ್ರೀಫ್ ಸಮರಿ.
I'm sure a large part of what Professor Ahmed Tarikere said was accessible to all of you, even if you do not follow Kannada. Nonetheless, I'll try and summarize a few points that I thought are important. Let me start off by making a small point about Professor Ahmed Tarikere himself. Sundar described him as, amongst other things, as a literary theorist, and I think this is a good description of him. Because what is unusual is that often you find literary theory that is neither theoretically useful nor particularly literary, and that is something to which Professor Ahmed is an exception. His work is both theoretically original and insightful and has the evocative quality that can rightfully be called literary. It is a rare thing, and we are fortunate to be able to read him and hear him speak. The initial slides which discuss the pictures I won't speak about. He spoke about how his interest is primarily in what can be described as those forms of religion that can be described as people's religions, those which do not derive their identity primarily from textual canons or from traditions that are primarily priestly traditions. And this is an important gap in our description of what you would call the religious fabric of India. You will have four or five vanilla flavor categories, Hinduism, whatever that means, Islam, and something else, and something else. And often you wouldn't find you wouldn't even find a token pigeonhole to describe many of these traditions that he is choosing to study. And of course, along with that, on the side, after these four pigeonholes, you have an amorphous heap, which is the bhakti heap, that becomes the dustbin where you can put everything else that you cannot categorize. And for Professor Tarikere, the particular schools and sects, all of these words, you must take them in very tentative sense. You can call it a tradition, you can call it a school, it doesn't matter. Those he has studied are primarily those which figure prominently in the Kannada-speaking imperium. But the nature of these traditions is that they overflow. You will find from the things that he described that even in the songs written in what is now ostensibly Kannada land, Kolar district, you will find that there is Telugu in those songs. Those from Akkalkot, you will find that there is Marathi in those songs. And of course, there is Urdu and occasionally even bits of Persian. He spoke about how the total body of oral literature that has been produced by these traditions that he studies, the Arudha, the Achala, the Varkari, the Sufi, and so on, is so rich that even if you consider, again, you choose a convenient boundary, that of what is today Karnataka, the body of literature that, again, this is obviously what they have documented, there must be so much more that is lost. The body of literature that they have been able to put together and document right now is comes up to 50 to 60 volumes in comparison to the 15 volumes of Vachana literature. Of course, this is not a competition. It just goes to show how much there is that hasn't been looked at and how brazen we are in our ignorance about this. An important point he raised about this is that these are not simple theistic schools. They do not have one primary deity that can be described as the Axis Mundi that they study. And They defy easy classification and description. I thought that was an important point he made, which is that to study this kind of parampara, what do you have? For all other, we believe that in all the other traditional theology, religion groups, that we have managed to develop some reasonable frameworks to study them. We have some kind of anthropology of religion, you have some kind of philology-based religion studies, theology studies. How do you study traditions like this? Traditions that seem to deny taxonomy, that seem to defy classification, that will not allow you. So he even the names that he is using them as tentative placeholders, because how do you describe these? And then how do you put them into a framework? Which means that we need to use internal categories that emerge from these schools to study them. You cannot pick up some ready-made categories that you have from elsewhere. However, some features that he has identified as being salient to these traditions. One is the emphasis on the guru, and often on the guru parampara, the lineage of gurus. He described the total surrender and devotion of the adherents of the community as being, to use his word, near feudal. And we find this kind of absolute submission to the guru. You find similar things, for example, even in the Trika Shaiva Darshana of Kashmir. The other interesting point he raised is that these are traditions of the evening. This is not worship that starts in the morning. Practices you have, the practices start in the evening and they are the practices of the night. And it connects to another point which he said, which is about how the practitioners and adherents of these guru panthas are mostly working class. So if you have to go at 7 to work and come back at 7, you don't have the luxury of doing a detailed liturgy in the morning for several hours. It starts in the evening when you come back. His interest has been in trying to understand the philosophical frameworks, the literature, and the music produced in these communities, along with how they intersect with notions of caste, class, and gender. Other features that he highlighted amongst the guru panthas or the guru paramparas is that they are not, he said, they are against idol worship. I think they are not keen on idol worship. You will find that there are some instances where they have representations. They speak against pilgrimage. There is no need for Kashi. There is no need for Makkah. And this kind of a denial of anything that is excessively ritual, anything that is excessively hidebound, there is a tendency to keep away from textual canon, keeping away from scripture that becomes a source of all ideas. He spoke about this emphasis on sukhnyan. A hasty translation would be some kind of a reflective wisdom. Sukhnyana here, we can take it to mean not realization, wisdom that is got by reflecting on the nature of the self. And this is a self-knowledge that is firmly rooted in this world. This is a this-worldly knowledge. It is not some kind of something in the stratosphere, paratattva kind of thing. There is also a denial of the notion of heaven and hell, swarga and naraka, an emphasis on the nature of ananda and discussions of things like sorrow. There is a great deal of discussion about the nature of sorrow, where it comes from, what causes it, and also the centrality of the body and the corporeal nature of existence, and how the body is glorious, the body is pure. It is not about impurity and suffering and being wretched and depraved, but it is something that is glorious. It is not a hindrance to your attainment of ananda, it is the instrument of your ananda. Another thing which he emphasized, which is of interest for me because I study metaphor, is that the frequent use of these metaphors of transformation, so metaphors of transmutation, even the metaphors like that of thread turning into cloth or clay turning into pot, these are common. You will find it even in the Orthodox traditions. But those like iron turning into gold, the alchemic metaphor, these kinds of transmutations, the bug turning into a butterfly, these, I think he was pointing out, are about essentially optimistic philosophies, that of the ability to overcome whatever might be wretched about one's state, the ability to attain an exalted state without having to wait to die, the possibility of being happy and the possibility of being better when you're still corporeal. A question that he raised was why could it be that there is such an overwhelming presence of the Dalit communities in these Guru Panthas? And he suggests that it is possibly because of this. One is the optimistic notion, the idea of emancipation and elevation available within this world, without saying that no, wait, this is your lot, you please wait, soon you will have a better condition, only not this time round. And the other features that he spoke about were the literature, music, and topics related to gender. Regarding the literature, he pointed out how this is a gap in what we speak of as Kannada literary history. While, of course, we should be celebrating Pampa, Ponnaranna, Mallikarjuna, Shachara, and that long list right down to Kuempu, we should also be speaking about Guru Peer Khadri, Shishunada Sharifa, Shankarananda Shivayogi, and Meer Alam. And these should be represented. We don't have to paint hagiographies for them. Let us at least name them. Let us know what their works are. And they need their space in the literary canon of Kannada. What he spoke about music was very interesting, about how it becomes part of what could come close to being religious practice. How you find in places like Ambamatha or Kaiwara, that it is, you will find these bands, not 2 or 10, but 500 bands of people singing. We call them band groups of people singing, often without an audience, because you don't need this proscenium stage and an audience who buys a ticket and then who later clap their hands, come and take a signature or a selfie. They know who their audience is and they are singing to that audience, and often they don't even worry that the music of one group and the other group may be clashing with each other. And this idea of music as theology again is something that you find in Abhinav Gupta. He pointed out how predominantly amongst these singers you find women. The men, if anything, they play a second fiddle, if you'll allow me a terrible pun. They are playing the instruments along, they are not playing the primary role while singing. And they are primarily from the working classes, agriculturists, weavers, cobblers, artisans. He pointed out how from these songs, you find the use of striking idioms and metaphors that question standard notions of purity and pollution, notions of caste and so on. I think you got the song which had a reference to the cat, about does a cat care which house it goes and drinks milk from? It goes to every house and it doesn't care about purity or pollution, the milk is the same in all the houses. He pointed out an interesting thing about how it looks like these Guru Panthas seem to be more prominent in those regions where you see the presence of ready feudalism. That is something that's worth noticing. He also spoke about the space afforded in these communities for gender and agency. While this impressive corpus of songs, there have not been too many poets who are women. Those who sing and those who form these musical groups are primarily women. Many of the recognized gurus in these guru paramparas are women. So one of these, who was the mother of Kadagola Madivarappa, he described a song by Madivarappa which was about the menstrual period even. And he finished with a discussion about, can we use these panthas, the study of these panthas, to formulate an alternative indigenous vicharavada, an alternative and indigenous model of rationalism which is not hostile towards the panthas, which does not transform them into a fossil or a museum piece of analysis, but has genuinely sympathetic understanding of their lived experience of religion. And again, can we use their practices of the blending of linguistic codes, the blending of religious themes? Does it offer some kind of a positive and optimistic model that will help us to find useful things to do with the future of Indian religious ecosystems? Because we know how things are and you have all these kinds of divisive practices going on. Can we imagine a future which is more optimistic through understanding these lived traditions? All of these communities, they have not studied Deleuze and Foucault. They are just living their religious and extra-religious lives. But through a study of them, can we have better models about what will be a space for religion? Can it continue to have a conciliatory relation? Can it have a positive relationship with the rest of what is happening in India? I think that is a very sketchy summary of what Professor has.